यदितं तव भक्तानाम् अस्माकं नृहरे हरे तदासु कार्यं कार्यज्ञ प्रलयर्कायितप्रभ हरिकथामृतसार गुरुगळ करुणदिन्द अपणितु पेळुवे परम भगवत् भक्तरिदनादरदि केळुवुदु कृष्ण. ನಾವು ಈ ಒಂದು ಇದು ಪಂಚಮಹಾಯಜ್ಞ ಸಂಧಿಯಲ್ಲಿ ಹ್ಯಾಗೆ ಜೀವ ಹ್ಯಾಗೆ ಬಂದ ರೀತಿ ಏನು ಇದು, ದೇವತೆಗಳು ಹ್ಯಾಗೆ ಇದನ್ನ ಒಂದು ಯಜ್ಞ ಅಂತ ಒಂದು ಆಹುತಿ ಎಂಬ ಭಾವನೆಯಿಂದ ಮಾಡಿದ್ರ. ಆಹುತಿ ಅಂದ್ರೆ ಕೊಡೋದು, ಅಂದ್ರೆ ಭಗವಂತನೇ ಕೊಟ್ಟಿದ್ದಾನೆ, ಭಗವಂತನೇ ಎಲ್ಲ ಮಾಡ್ತಾನ ಎಂಬ ತಿಳುವಳಿಕೆಯಿಂದ ಈ ಜೀವನನ್ನ ಒಂದೊಂದು ಸ್ಥಾನದಿಂದ ಆ ಒಂದು ಬರುವಂತ ಈ ಒಂದು ದೇಹವನ್ನ ಧಾರಣೆ ಮಾಡುವಂತ ಈ ಪುರುಷನ ಹ್ಯಾಗೆ ಬಂದ ಅಂಬುವನ್ನು ಹೇಳ್ತಾರ. ಈ ಚಿಂತನೆ ಮಾಡುವ ಮೂಲಕ ಏನೇನೆಲ್ಲ ಆಗತ್ತೆ ಅಂದ್ರೆ ಈ ಒಂದು ಬಂದ ಹೋಗ ಬಂದ ಅಂದ್ರೆ ನಮ್ಗೆ ಈ ಒಂದು ಈ ಪಂಚಭೂತ ದೇಹದಿಂದ ನಮ್ಗೆ ಬರುವಂತ ಈ ಪಂಚಮಹಾಪಾತಕಗಳಾಗಲಿ ಆ ಪಾತಕಿಗಳ ಸಂಬಂಧ ಆಗಲಿ ಮತ್ತು ಈ ಒಂದು ದೇಹ ಬಿಟ್ಟು ಹೋಗುವಾಗ ಬರುವಂತ ದುಃಖ ಆಗಲಿ ಮತ್ತು ತಿರ್ಗಾ ಈ ಮರಳಿ ಈ ಸಂಸಾರಕ್ಕೆ ಬರುವಾಗ ಆಗುವಂತ ದುಃಖ ಎಲ್ಲ ಹೋಗತ್ತ ಅಂತ ಹೇಳಿ ಆಮೇಲೆ ಈ ರೂಪಗಳು 30 ರೂಪಗಳು ಹೇಳಿದ್ದಾರೆ. 30 ರೂಪಗಳು ಒಂದು ಸೆಪರೇಟ್ 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 ಅಂತ ಚಿಂತನೆ ಮಾಡಬಾರದು. ಕೇಳಕ್ಕೆ ನಮ್ಗೆ ಬರಲ್ಲ, ಸೊ ಸೆಪರೇಟ್ ಸೆಪರೇಟ್ ಇದು ಇದು ಅಂತ ಹೇಳ್ತೀವಿ. ಬಟ್ ಅದು ಎಲ್ಲವೂ ಒಂದೇ. ಹೇಗೆ ಅಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟು ಪಂಚನಾರಿ ತುರಗ ಅಂತ ಆ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟು ಹೇಳಿದ್ರು. ಅದು ಹೇಳೋವಾಗ ಈ ಪಂಚನಾರಿ ತುರಗ ಹೇಳೋವಾಗ ಇನ್ನೊಂದು ಒಂದೇ ಅಂತ ಚಿಂತನೆ ಮಾಡಬೇಕು ಅಂತ ಹೇಳಿದ್ರು. ಸೊ ಇದರಲ್ಲಿ ಇನ್ನೊಂದು ವಿಶೇಷ ಏನಿದೆ ಅಂದ್ರೆ ಇದು ಒಂದೊಂದು ನಾವು ಸ್ವಲ್ಪ ನೋಡ್ತಾ ಬಂದ್ರೆ ನಾರಾಯಣ 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 ಪ್ರತಿಮ್ನ ನಾರಾಯಣ ಅನ್ನೋದಿರ್ತ. ಸೊ ಈ ತರ ಎಲ್ಲ ನಾವು ನೋಡ್ತಾ ಬರೋವಾಗ ಒಂದೊಂದಲಿನ ಇನ್ನೊಂದನ್ನ ನೋಡ್ಬೇಕು. ಅದಕ್ಕೆ ಹೇಗೆ ಅಂದ್ರೆ ಒಂದು ಎಕ್ಸಾಂಪಲ್, ಒಂದು ಚಿಕ್ಕ ಎಕ್ಸಾಂಪಲ್ ಏನಂದ್ರೆ ಇವಾಗ ನಾರಾಯಣ ಸಮಿತ್ ಅಂತ ಹೇಳಿದ್ದಾರೆ, ಎಲ್ಲ ಬಂತು ಮೇಯಿಸಿ ಕಾಗ ತಗೊಂಡು ಒಂದು ಅಗ್ನಿಗೆ ಒಂದು ಸಮಿತ್ ಇರಬೇಕು, ಸಮಿತ್ ಧೂಮ ಅರ್ಚಿ ಈ ತರ ಇರಬೇಕು, ಬೇಸಿಕ್ಸ್ ಇರಬೇಕು ಅಂತ ಅಲ್ಲಿ ಸಮಿತ್ ಅಂತ ಕೊಟ್ಟಿದ್ದಾರೆ. ಆ ಸಮಿತ್ ಅಂತ ಬರೋವಾಗ ಅಲ್ಲಿ ಸಮಿತಿಯಲ್ಲಿ ಪೂರ್ಣಗೊಳಿಸೋದು ಅಥವಾ ವೃದ್ಧಿ, ನಮ್ಮಲ್ಲಿ ಯಾವ ಗುಣ ಇದೋ ಅದು ವೃದ್ಧಿ ಮಾಡುತ್ತಾನ ಅಂತ ಬಂತು. ಸೊ ಇದು ನಾವು ಇಟ್ಕೊಳ್ತಾ ಹೋದ್ರೆ ಹೇಗೆ ನಾರಾಯಣ 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 ವಾಸುದೇವ ನಾರಾಯಣ ಸಂಕಷ್ಮ ಹೀಗೆ ಮಾಡೋವಾಗ ಏನಾಗತ್ತಂದ್ರೆ ಈ ಸಮಿತ್ ಎಂಬುದನ್ನ ನಾಟ್ ಜಸ್ಟ್ ಯು ಸೀಯಿಂಗ್ ಒನ್ಲಿ ಇನ್ ದಟ್, ನೆಕ್ಸ್ಟ್ ಇವಾಗ ಬರತ್ತಂತ ಸಮಿತ ಆದ್ಮೇಲೆ ಧೂಮ ಅಂತ ಬರತ್ತಂತ. ಅಲ್ಲಿ ಧೂಮ ಅಲ್ಲಿ ಏನು ಬಂತು ಕ್ವಾಲಿಟಿ ಬರೋವಾಗ ಅಜ್ಞಾನವನ್ನ ಹೋಗಲಾಡಿಸ್ತಾನೆ ಧೂಮ ಅಂಬೋ ಹೆಸರನಂದ ಅಜ್ಞಾನವನ್ನ ಹೋಗಲಾಡಿಸ್ತಾನ ಅಂತ ಬಂತು. ಅದು ಜೊತೆಯಲ್ಲಿ ತಿರ್ಗಾ ಸಮಿತ್ ಯೂಸ್ ಮಾಡ್ಕೋಬೇಕು. ಹೇಗೆ ಅಂದ್ರೆ ಸಮಿತ್ ಅಂದ್ರೆ ವೃದ್ಧಿ ಪೂರ್ಣ ಮಾಡುತ್ತಾನಂದ್ರೆ ಅಜ್ಞಾನವನ್ನ ಹೋಗಲಾಡಿಸ್ತಾನಂದ್ರೆ ಅಜ್ಞಾನವನ್ನ ಹೋಗಲಾಡಿಸುವುದು ಅಂಬೋದು ವೃದ್ಧಿ ಆಗ್ತಾ ಹೋಗುತ್ತೆ. ಬಿಕಾಸ್ ಅಜ್ಞಾನ ಅಂಬೋದು ಅನಾದಿ ಕಾಲದಿಂದ ಇದೆ, ಒಂದೇ ಸ್ಟ್ರೈಕ್ಲಿ ಅದು ಹೋಗೋದಿಲ್ಲ, ಮೆಲ್ಲ 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 ಹೋಗುತ್ತೆ. ಅದು ಹೋಗೋ ರೀತಿ ಹೇಗಿರುತ್ತೆ ಅಂದ್ರೆ ಅದು ವೃದ್ಧಿ ಆಗ್ತಾ ಇರುತ್ತೆ. ಅಂದ್ರೆ ಅಜ್ಞಾನ ನಿನ್ನಕ್ಕಿಂತ ಈತ ಜಾಸ್ತಿ ಇರುತ್ತೆ, ಇನ್ನೂತಕ್ಕಿಂತ ನಾಳೆ ಜಾಸ್ತಿ ಹೋಗುತ್ತೆ. ಸೊ ಅಜ್ಞಾನದಿಂದ ನಾವು ದೂರ 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 ಹೋಗ್ತೀವಿ. ಸೊ ಬೇಸಿಕ್ಲಿ ಹೇಳುವ ತಾತ್ಪರ್ಯ ಏನು ಅಂದ್ರೆ ಒಂದು ರೂಪ ಇನ್ನೊಂದು ರೂಪ ಅಂತ ಈ ರೂಪ ಕಾಂಬಿನೇಷನ್ ಕೊಡೋದು ನಾಟ್ ಜಸ್ಟ್ ನಾವು ಹೇಳೋದು ಮಾತ್ರ ಇಲ್ಲ, ನಾರಾಯಣ 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 ಸಂಕರ್ಷ ನಾರಾಯಣ ವಾಸುದೇವ ಹೀಗೆ ಹೇಳೋದು ಮಾತ್ರ ಇಲ್ಲ. ಅಲ್ಲಿ ನಾರಾಯಣ ಅಂಬೋದು ಸಮಿತ್ ಅಂಬೋದು ಮನಸ್ಸಲ್ಲಿ ಗಟ್ಟಿಯಾಗಿ ಕೂತ್ ಬಿಟ್ರೆ ಆ ಸಮಿತಿನ ಪ್ರಾಪರ್ಟಿ, ಸಮಿತ್ ಅಂದ್ರೆ ಸಮಯದನ ವೃದ್ಧಿ ಮಾಡ್ತಾನೆ ಪೂರ್ಣ ಮಾಡ್ತಾನೆ, ನಿನ್ನಕ್ಕಿಂತ ಇಟ್ಟು ಐ ಎಮ್ ಗೋಯಿಂಗ್ ಕ್ಲೋಸರ್ ಟುವರ್ಡ್ಸ್ ದಟ್ ಪೂರ್ಣ, ಅದನ್ನ ತರಬೇಕು. ಸೊ ಈಗಿನ ಒಂದೊಂದು ಧೂಮ ಅಂತ ಬರೋವಾಗ್ಲೂ ಧೂಮ ಇದನ್ನೇನು ಇಟ್ಕೋಬೇಕು. ಸೊ ಒಂದೊಂದಾಗ ನಮ್ಗೆ ಗುಣಗಳು ವೃದ್ಧಿ ಆಗ್ತಾ ಹೋಗುವಾಗ ಧೂಮ ಏನು ಮಾಡುತ್ತ ಅಜ್ಞಾನವನ್ನ ನಾವು ಬೆಳೆಯುತ್ತಾ ಬೆಳೀತಾ ನಮ್ಮ ಸಾಧನ ಬೆಳೆಯುತ್ತಾ ಬೆಳೀತಾ ಇರೋವಾಗ ಅಲ್ಲಿ ಅಜ್ಞಾನ ಬಂದು ನಮ್ಮನ್ನ ಅಂಟುಕೊಳ್ಳಂಗಿರ್ಬೇಕಂದ್ರೆ ಅಜ್ಞಾನವನ್ನು ಹೋಗ್ತಾ ಇರುತ್ತೆ, ಭೂತ್ಕರ್ಣ ಧೂಮ ತರ ಹೋಗ್ತಾ ಇರುತ್ತೆ. ಸೊ ಬೇಸಿಕಲಿ ಇದು ಒಂದು ಎಕ್ಸಾಂಪಲ್ಗೆ ಹೇಳಿದೆ. ಹೀಗೇನೆ ನಾವು ಚಿಂತನೆ ಇದನ್ನ ಮನನ ಸ್ವಲ್ಪ ಮಾಡಿದ್ರೆ ಒಂದಲ್ಲ ಎಲ್ಲವೂ ಬಂದ್ಬಿಡುತ್ತೆ, ಸಮಿತ್ಯೂ ಬರತ್ತೆ, ಧೂಮನೂ ಬರತ್ತೆ, ಅರ್ಚಿನೂ ಬರತ್ತೆ. ಅರ್ಚಿ ಹೇಗೆ ಅರಂಚಿತತ್ವಾತ್ ಅಂತ ಹೇಳುವಾಗ ಅಲ್ಲಿ ಚೆಂದಾಗೆ ಪೂಜೆ ಆಗುತ್ತೆ ಅಂದ್ರೆ ನಮ್ಮ ಅಜ್ಞಾನ ಹೋಗ್ತಾ ಇರತ್ತೆ, ನಾವು ಭಗವಂತನ ಚಿಂತನೆಯನ್ನು ಬೆಳೀತಾ ಇರುವಾಗ ಆ ಒಂದು ದಶೆ ಆ ಒಂದು ಸ್ಟೇಟ್ನ ನೀವು ಪೂಜೆ ಮಾಡಿದ್ರೆ ಅಂದ್ರೆ ನಮ್ಗೆ ತಗೊಳ್ಳಿ ಒಂದು ಒಂದು 5 ವರ್ಷ ಹಿಂದೆ ನಾವು ದೇವರ ಮುಂದೆ ಕೂತು ಒಂದು ಪೂಜೆ ಮಾಡೋದಕ್ಕಿನ ಇವಾಗ ಈ ಒಂದು ಹರಿಕಥಾನುಸಾರ ಶುರು ಮಾಡಿದ ಮೇಲೆ ನಾವು ದೇವರನ್ನ ಪೂಜೆ ಮಾಡುವ ರೀತಿ ಎಂದು ಮನಸ್ಸಲ್ಲಿ ಇನ್ನೂ ಭಕ್ತಿಯಿಂದ ಅವತ್ತು ಭಕ್ತಿಯಿಂದ ಪೂಜೆ ಮಾಡುತ್ತೇನೆ, ಇವತ್ತು ಭಕ್ತಿಯಿಂದ ಪೂಜೆ ಮಾಡಿದ್ರು ಅರಂಚಿತತ್ವ ಚಂದಾಗೆ ಪೂಜೆ ಆಗ್ತಾ ಇದೆ. ಇವತ್ತು ತಿಳ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ, ಅಟ್ಲೀಸ್ಟ್ ತಿಳಿದಿದ್ದೀವಿ. ಪೂಜೆ ಕಾಲದಲ್ಲಿ ನೆನಪು ಬರುತ್ತೋ ಇಲ್ಲವೋ
ಕೇಳೋ ಕಾಲದಲ್ಲಿ ಆ ನೆನಪು ಬರುತ್ತಲ್ಲ, ಕೇಳೋ ಕಾಲದಲ್ಲಿ ಭಗವಂತನ ಬಗ್ಗೆ ಚೆಂದಾಗಿ ಅವನನ್ನ ನೆನಪು ಬರುತ್ತೆ. ಸೊ ದಟ್ ಈಸ್ ಆಲ್ವೇಸ್ ಸೊ ಹೀಗೆ ಒಂದರೊಳಗೆ ಒಂದು ಇದು ಬರತಿರುತ್ತೆ. ಸೊ ಬೇಸಿಕಲಿ ಏನಾಯ್ತು ಅಂದ್ರೆ ಯಾವುದೇ ಒಂದು ತಕೊಂಡ್ರು ಭಗವಂತನ ಒಂದು ಗುಣದಲ್ಲಿ ಅನಂತ ಗುಣ ಅಂಬುದು ಹೀಗೆ ಬರುತ್ತೆ ನಿಮ್ಗೆ. ದಿಸ್ ಇಸ್ ಹೌ ಯು ಅಂಡರ್ಸ್ಟ್ಯಾಂಡ್. ಸೊ ಒಂದು ಗುಣ ಸಮಿತ್ತು ಅಂತ ತಕೊಂಡನು, ಆ ಸಮಿತ್ತಲೇನೆ ಧೂಮವೂ ಇದೆ, ಅರ್ಚಿನೂ ಇದೆ. ಸೊ ಹೀಗೆ ಎಲ್ಲವೂ ಇದೆ, ಅರ್ಚಿ, ಧೂಮ, ವಿಸ್ಫುಲಿಂಗ, ಅಂಗಾರ ಎಲ್ಲವೂ ಇದೆ. ಅಂಗಾರ ಅಂಗದಲ್ಲಿ ಇದ್ದು ನಮ್ಗೆ ನಾವು ಪೂಜೆ ಮಾಡುವಾಗ ಇದು ತಿಳ್ಕೊಂಡು ಅದಾಗವಾಗ ನಮ್ಮ ಒಳಗಿಂದನೇ ಒಂದು ಆನಂದ ಬರುತ್ತೆ. ತಿಳಿದ ಒಂದು ವಿಷಯ ತಿಳಿದಾಗ, ಅದು ಭಗವಂತನ ವಿಷಯ ತಿಳಿದಾಗ ಆನಂದ ಉಕ್ಕಿ ಬರುತ್ತೆ. ಸೊ ಅಂಗಾರ ಆಗತ್ತೆ. ವಿಸ್ಫುಲಿಂಗ ಅಂದ್ರೆ ಆ ಒಂದು ಬರುವಾಗ ಸಮಿತ್ತು ಅಂತ ಬರುವಾಗ ಈ ಒಂದು ರೂಪಗಳನ್ನು ಒಟ್ಟಿಗೆ ಒಟ್ಟಿಗೆ ಬರುತ್ತೆ. ಸೊ ಅದು ಸಮಿತ್ತಲ್ಲೇ ವಿಸ್ಫುಲಿಂಗವೂ ಬಂತು. ಸೊ ಯಾವುದೇ ನೀವು ತಗೊಂಡ, ಸೊ ವಿಸ್ಫುಲಿಂಗ ಅಂತ ತಕೊಂಡ್ರೆ ಆ ವಿಸ್ಫುಲಿಂಗದಲ್ಲಿ ನಿಮ್ಗೆ ಸಮಿತ್ತವೂ ಬರುತ್ತೆ, ಧೂಮನೂ ಬರುತ್ತೆ. ಅಂದ್ರೆ ಧೂಮ ಬರಲ್ಲ, ಧೂಮ ಅಂಬೋ ಹೆಸರಿನಿಂದ ಅದಕ್ಕೆ ನಾವು ಅರ್ಥ ಹೇಳಿದೀವಲ್ಲ, ಆ ಅರ್ಥಗಳು ಬರ್ತಾ ಇರುತ್ತೆ. ನಾಟ್ ಲೈಕ್ ಯುವರ್ ಹೊರಗಡೆ ನಾವು ಮಾಡುವಂತ ಆ ಅಗ್ನಿ ಕ್ರಿಯೆಯಲ್ಲಿ ಆ ಒಂದು ಹೋಮದಲ್ಲಿ ಅಷ್ಟು ಕಾಣಿಸೋದಿಲ್ಲ. ಈ ಭಗವಂತನ ರೂಪಗಳು ಈ ಚಿಂತನೆಯಲ್ಲಿ ಇಷ್ಟೇ ಕಾಣಿಸುತ್ತೆ. ಅಂಗಾರ ಅಂತ ಕೊಂಡ್ರೆ ಎಲ್ಲವೂ ಬರುತ್ತೆ. ಸೊ ಒಂದಲ್ಲಿ ಒಂದು ಬೆರೆತಿದೆ. ಸೊ ಅದನ್ನ ಇಲ್ಲಿ ಈ ಪದ್ಯದಲ್ಲಿ ಪಂಚನಾರಿ ತುರಗದಲ್ಲಿ ಸ್ವಲ್ಪ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರು, ಅದನ್ನ ಇನ್ನೂ ಇಲ್ಲಿ ವಿಸ್ತಾರ ಮಾಡ್ತಾ ಇದ್ದಾರೆ ಈ ಪದ್ಯದಲ್ಲಿ. ಈ ಪದ್ಯ ಇಸ್ ಕೈಂಡ್ ಆಫ್ ಲೋಡೆಡ್ ಪದ್ಯ. ಬೇಸಿಕಲಿ ದೇವರನ್ನ ನಾವು ಚಿಂತನೆ ಇಷ್ಟು ತಿಳ್ಕೊಂಡು ದೇವರಲ್ಲಿ ಹೇಗೆ ಚಿಂತನೆ ಮಾಡೋದು ನಾವು ಅಂಬೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಇವಾಗ ಅಟ್ ದಿಸ್ ಪಾಯಿಂಟ್ ಇಷ್ಟು ಒಂದು 8 ವರ್ಷಸ್ ಅಲ್ಲಿ ನಮ್ಗೆ ಏನಾಗಿದೆ, ಈ ಒಂದು 30 ರೂಪಗಳು ನಮ್ಮ ಒಳಗೇನೆ ಇದೆ, ಈ ಪಂಚ ಅಗ್ನಿಗಳು ನಮ್ಮ ಒಳಗೇನೆ ಇದೆ. ಪಂಚ ಅಗ್ನಿಯಿಂದ ಬಂದದ್ದು ಎಲ್ಲವೂ ನಮ್ಮ ಒಳಗೇನೆ ದೇವರು ಇಷ್ಟೂ ರೂಪದಿಂದ ಇದ್ದಾನೆ. ಆ ಕಾಲ ಬರುವಾಗ ಅದು ವ್ಯಕ್ತ ಆಗತ್ತೆ ಹೇಳಿದ್ರು. ಸೊ ಆ ಒಂದು ಬ್ಯಾಕ್ ಗ್ರೌಂಡ್ ಇಂದ ಇದನ್ನ ನೋಡಬೇಕು. ಈ ಪದ್ಯ ಹೀಗಿದೆ. ವಿಧಿ ಭವಾದಿ ಸಮಸ್ತ ಜೀವರ ಹೃದಯದೊಳಗೆ ಕಾತ್ಮನೆನಿಸುವ ಪದುಮನಾಭನು ಅಚ್ಯುತಾನಂತಾದಿ ರೂಪದಲ್ಲಿ ಅಧಿಸುಭೂತಾಧ್ಯಾತ್ಮ ಅಧಿದೈವದಳು ಕರೆಸುವ ಪ್ರಾಣನಾಗ ದಿಗನು ದಶ ರೂಪದಲ್ಲಿ ದಶವಿದ ಪ್ರಾಣನೊಳಗಿದ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ತುಂಬಾ ವಿಷಯಗಳು ಹೇಳಿದ್ದಾರೆ. ಸೊ ಒಂದೊಂದಾಗಿ ನೋಡೋಣ. ಇದು ಇಷ್ಟು ಹೇಳ್ಬಿಟ್ಟು ನಮ್ಮ ದೇಹದಲ್ಲಿ ಇಷ್ಟು ರೂಪದಿಂದ ಭಗವಂತ ಹೀಗೆಲ್ಲ ಇದ್ದಾನ, ಒಂದು ರೂಪದಲ್ಲೇ ಎಲ್ಲಾ ರೂಪಗಳು ಬರುತ್ತೆ. ಸೊ ನಮ್ 5 ಮಾತು ತಕೊಂಡಿದೀವಿ ಹೋಮಕ್ಕೆ ಸಂಬಂಧಪಟ್ಟ, 5 ಅಗ್ನಿಗೆ ಸಂಬಂಧ ಅಗ್ನಿ ಅದೆಲ್ಲ ಅದು ಮಾತ್ರ ತಕೊಂಡಿದ್ವಿ. ಹೀಗೇನೆ ಎಲ್ಲವೂ ಇರುತ್ತೆ. ಸೊ ಇದು ಹೇಗಿದ್ದಾನೆ ಭಗವಂತ ಅಂದ್ರೆ ನಮ್ಮೊಳಗೆ ಮಾತ್ರ. ಯಾಕಂದ್ರೆ ಇಲ್ಲಿ ಏನ್ ಬಂತು, ದೇವತೆಗಳು ಈ ಜೀವನನ್ನ ಹೋಮ ಮಾಡಿದ್ರು ಅಂತ ಬಂತು. ಆಮೇಲೆ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಮತ್ತೆ ಈ ದೇವತೆಗಳಲ್ಲೆಲ್ಲ ಇದ್ದಾನೋ ಇಲ್ಲವೋ ಹೇಗಿದ್ದಾನ ಅಂದ್ರೆ ಅಲ್ಲಿ ಹೇಳ್ತಾರ ನಮ್ಮಲ್ಲಿ ಮಾತ್ರ ಇಲ್ಲ, ವಿಧಿ ಭವಾದಿ ಸಮಸ್ತ ಜೀವರು, ಎಲ್ಲಾ ಜೀವರು ನಮ್ಮಿಂದ ಶುರು ಮಾಡಿ ಆ ಒಂದು ವಿಧಿ ಅಂದ್ರೆ ಚತುರ್ಮುಖ, ಭವ ಅಂದ್ರೆ ರುದ್ರದೇವರು, ಆದಿ ಅಂದ್ರೆ ಎಲ್ಲಾ ದೇವತೆಗಳು ಅಂದ್ರೆ ವಾಯು ರುದ್ರರು ಮಾತ್ರ ಇಲ್ಲ, ಎಲ್ಲಾ ತಾತ್ವಿಕ ದೇವತೆಗಳಲ್ಲಿನು ಸಮಸ್ತ ಜೀವರ ಹೃದಯದೊಳಗೆ, ಅವರ ಹೃದಯದೊಳಗೆ ಅಂದ್ರೆ ಅವರ ಒಳಗೆ ನಮ್ಮ ಒಳಗೆ ಮಾತ್ರ ಇಲ್ಲ, ಇವನು ಎಲ್ಲರ ಒಳಗೇನು ಇವನೇ ನೆಲೆಸಿದ್ದಾನೆ. ಅಂದ್ರೆ ಏನಾಯ್ತು, ಅಲ್ಲಿ ಹೋಮ ಈ ದೇವತೆಗಳು ಮಾಡಿದ್ದಾರಂದ್ರೆ ಆ ಹೋಮ ಮಾಡಿದ್ದವರು ಅವರು ದೇವತೆಗಳಲ್ಲ, ಅವರೊಳಗೆ ಅವರ ಹೃದಯದಲ್ಲಿ ಇವನೇ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೃದಯದೊಳಗೆ ಏಕಾತ್ಮ ನೆನೆಸುವ ಅಂತಾರೆ. ಇದು ದಾಸರು ಯಾಕೆ ಈ ಪದ್ಯ ಕೊಟ್ಟಿದ್ದಾರಂತ ನಮ್ಗೇನ್ ಅನ್ಸಿತ್ತು ಅಂದ್ರೆ ಬೃಹದಾರಣ್ಯಕೋಪನಿಷದಲ್ಲಿ ಅಲ್ಲಿ ಒಂದು ಮಾತು ಬರುತ್ತೆ. ಅಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ ದೇವರನ್ನ ಅನೇಕ ರೀತಿಯಿಂದ ಚಿಂತನೆ ಮಾಡ್ತೀವಿ. ಇದು ಬಂದು ಆಕ್ಚುಲಿ ಕಂಸಿನ ಅವ್ಯಾಕೃತ ಬ್ರಾಹ್ಮಣದಲ್ಲಿ ಬರುತ್ತೆ, ಫಸ್ಟ್ ಅಧ್ಯಾಯದಲ್ಲಿ ಬರುತ್ತೆ. ಅಲ್ಲಿ ಹೇಳುವಾಗ ಅವ್ರು ಹೇಳ್ತಾರ ಭಗವಂತನನ್ನ ನಾವು ತಿಳ್ಕೋಬೇಕಂದ್ರೆ ಭಗವಂತನ ಪೂರ್ಣತೆಯನ್ನು ತಿಳ್ಕೋಬೇಕು, ಚೆಂದಾಗಿ ತಿಳ್ಕೊಂಡು ಉಪಾಸನೆ ಮಾಡಬೇಕು, ಚಿಂತನೆ ಮಾಡಬೇಕು. ಆ ಪೂರ್ಣತೆ ಎಂಬುದು ಎಲ್ಲಿ ಬರುತ್ತೆ ಅಂದ್ರೆ ಆತ್ಮ ಎಂಬುವ ಆತ್ಮ ಅಂತ ಅವನನ್ನ ಚಿಂತನೆ ಮಾಡಬೇಕು ಅಂತ ಒಂದು ಹೇಳಿದ್ದಾರೆ. ಆತ್ಮ ಅಂತ ಅವನನ್ನ ಚಿಂತನೆ ಮಾಡಿದ್ರೆ ಅವನು ಪರಿಪೂರ್ಣ ಅಂಬೋದು ಕಂಪ್ಲೀಟ್, ಆತ್ಮ ಅಂಬೋ ಒಂದು ಶಬ್ದ ಸಾಕು ಎಲ್ಲವೂ ಬಂದ್ಬಿಡತ್ತ, ಭಗವಂತನ ಒಂದು ಸಮಸ್ತ ಗುಣವೂ ಅಲ್ಲಿ ಬಂದ್ಬಿಡತ್ತ. ಚಂದಾಗೆ ಉಪಾಸನೆ ಮಾಡದಂತೆ ಆಗತ್ತೆ. ಅದ್ ದೇವತೆಗಳು ಮಾಡ್ತಾರೆ, ನಾವು ಅದನ್ನೇ ಮಾಡ್ಬೇಕು ಅಂತ ಒಂದು. ಇನ್ನೊಂದು ಆ ಒಂದು ಫಲವನ್ನು ಹೇಳ್ತಾರೆ. ಅದು ಹೇಗ್ ಮಾಡ್ಬೇಕಂದ್ರೆ ಆತ್ಮ ಮಾತ್ರ ಇಲ್ಲ, ಅವನು ಬಂದು ಲೋಕ ಅಂತ ಮಾಡ್ಬೇಕಂತ. ಆತ್ಮಾನಮೇವ ಲೋಕಂ ಉಪಾಸತೆ ಅಂತಾರೆ. ಆತ್ಮ ಅಂತ ಚಿಂತನೆ ಮಾಡ್ಬೇಕು, ಲೋಕ ಅಂತನು ಇದು ಫಲದಾಯಕ, ಲೋಕ ಅಂತನು ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಈ ತರ ಚಿಂತನೆ ಮಾಡಿದ್ರೆ ನಿಮ್ಗೆ ಏನಾಗತ್ತಂದ್ರೆ, ಚಿಂತನೆ ಒಂದು ಆತ್ಮ ಅದರೇಸ್. ನಾವು ಯೂಶ್ವಲಿ ಯಜ್ಞದಲ್ಲಿ ನೀವು ಹೋಗಿ ನೋಡಿದ್ರೆ ಆ ಒಂದು ಪುರೋಹಿತರು ಯಾವಾಗ್ಲೂ ಪೂಜೆ ಹೋಮ ಹವನ ಏನ್ ಮಾಡಿದ್ರು ಅವ್ರು ಏನ್ ಮಾಡ್ತಾರೆ, ತಮ್ಮ ಒಂದು ಕೈಯನ್ನ ಹೃದಯದಲ್ಲಿ ಇಟ್ಕೊಳ್ತಾರೆ. ಜಸ್ಟ್ ರಿಮೈಂಡ್ ದಮ್, ಇದು ಆತ್ಮ, ಆತ್ಮ ದೇವ್ರ ಆತ್ಮ ಇಲ್ಲಿ ಇರೋನಿಗೆ ಅಲ್ಲಿ ನೋಡ್ತಾ ಇದ್ದೀನಿ ಅಂತ ಸಿಂಬಾಲಿಕ್ ಎಲ್ಲ ಹೇಳಕ್ ಆಗೋದಿಲ್ಲ. ಸೊ ಹೃದಯನ್ನ ಮುಟ್ಟಿಕೊಂಡು ಇಲ್ಲಿ ಇದಾನಂತ ಹೃದಯದೊಳಗೆ ಅಂತ. ಅವ್ರುಗಳು ಮಾಡೋವಾಗ ಹೃದಯದಲ್ಲಿ ಒಂದು ಕೈ ಇಟ್ಟುಕೊಂಡು ಮಾಡೋರು ಎಲ್ರು ಆಹುತಿ ಕೊಡುವ ಪುರುಷರು ಎಲ್ರು ಹಾಗೆ ಮಾಡ್ತಾರೆ. ಹೃದಯದಲ್ಲಿ ಕೈ ಇಟ್ಟುಕೊಂಡು ಆತ್ಮ ಅಂಬ ಚಿಂತನೆ ಅದು ಅವ್ರಿಗೆ ಗೊತ್ತಿದೆಯಲ್ಲೋ, ಬಟ್ ದಿಸ್ ಇಸ್ ದ ರೀಸನ್ ಬಿಹೈಂಡ್ ಇಟ್. ಕೈ ಇಟ್ಕೊಳ್ತಾರೆ. ಸೊ ಆತ್ಮ ಅಂತ ಚಿಂತನೆ ಮಾಡೋದು. ಇನ್ನೊಂದು ಏನು ಅಂದ್ರೆ ಲೋಕ ಅಂತ. ಲೋಕ ಅಂದ್ರೆ ಏನಂದ್ರೆ ಅನೇಕ ಮೀನಿಂಗ್ ಇದೆ. ಈ ಕಾಂಟೆಕ್ಸ್ಟ್ ಅಲ್ಲಿ ಮೀನಿಂಗ್ ಏನು ಅಂದ್ರೆ ಲೋಕ ಅಂದ್ರೆ ಆಧಾರ, ಅವನೇ ನಮ್ಮನ್ನ ನೆಲೆ ಅಂತ ಚಿಂತನೆ ಮಾಡ್ಬೇಕು ಅಂತ. ಹಾಗೆ ಒಂದು ಚಿಂತನೆ ಮಾತ್ರ ನಮ್ಗೆ ಇಟ್ಟುಕೊಂಡು ನಾವು ಯಾವುದೇ ಕರ್ಮ ಮಾಡಿದ್ರು ಆಯ್ತು. ಯಾವ ಕರ್ಮ ನೀವು ಶುರು ಮಾಡ್ತಿರೋ ಎಲ್ಲಾ ಕರ್ಮವು ಏನಾಗತ್ತಂದ್ರೆ ಅದು ಹೇಳ್ತಾರ, ನಹಸ್ಯ ಕರ್ಮ ಕ್ಷೀಯತೆ, ನೀವು ಮಾಡಿದ ಯಾವುದೇ ಕರ್ಮನು ವ್ಯರ್ಥ ಆಗೋದಿಲ್ಲ ಅಂತ. ಅಂದ್ರೆ ಏನಾಯ್ತು, ಆತ್ಮ ಅಂತ ಭಗವಂತನನ್ನ ಚಿಂತನೆ ಮಾಡಿ ಅವನೇ ಆಶ್ರಯ ಅಂತ ಚಿಂತನೆ ಮಾಡಿ ಒಂದು ಬ್ರಾಹ್ಮಣ ಮನೆಗೆ ಬರ್ತಾನೆ. ಆ ಬ್ರಾಹ್ಮಣನಲ್ಲಿ ಈ ಒಂದು ಆತ್ಮ ಭಗವಂತನೇ ಎಲ್ಲ ಸರ್ವಸ್ವಾಮಿಯಾಗಿದ್ದಾನೆ ಮತ್ತು ಅವನೇ ನನ್ಗೆ ನೆಲೆಯಾಗಿದ್ದಾನೆ, ನಿಮ್ಮಲ್ಲಿನೂ ಅವನೇ ಇದ್ದಾನೆ, ಅವನೇ ಎಲ್ಲವನ್ನು ಕೊಡುತ್ತಾನಂತ ಚಿಂತನೆ ಮಾಡಿ ಒಂದು ನಮಸ್ಕಾರ ನೀವು ಹಾಕಿದ್ರೆ ಆ ಕರ್ಮ ವ್ಯರ್ಥ ಆಗೋದಿಲ್ಲ. ಬಿಕಾಸ್ ಅದು ಭಗವಂತನನ್ನ ಮುಟ್ಟತ್ತೆ. ಅದಕ್ಕೆ ಫಲ ಯಾವ್ದು, ಬಿಕಾಸ್ ಭಗವಂತನ ನೆನಪು ಮಾಡಿಕೊಂಡಿವಿ, ಕಂಪ್ಲೀಟ್ ಆಗಿ ನೆನಪು ಮಾಡಿಕೊಂಡಿವಿ, ಅದು ಫಲ ಸಿಕ್ಕತ್ತ ಅಂತಾರೆ. ಇಲ್ಲಿ ಏಕಾತ್ಮ ಎನಿಸುವ ಅಂಬೋದಲ್ಲಿ ಒಂದು ಅರ್ಥ ಏನ್ ಮೇನ್ ಇಲ್ಲಿ ಹೇಳೋದು, ಏಕಾತ್ಮ ಅಂತ ಸಮಸ್ತ ಪದವಾಗಿ ತಗೊಂಡ್ರೆ ಏಕಾತ್ಮ ಅಂತ ಇಲ್ಲಿ ಹೇಳೋದು ಏನು ಅಂದ್ರೆ, ಇಷ್ಟು ಮೇಲೆ ಹೇಳಿದ್ದ 30 ರೂಪಗಳು ಮಾತ್ರ ಇಲ್ಲ, ಈ ದೇವತೆಗಳಲ್ಲಿ ಇರುವಂತ ಅನಂತ ಅನಂತ ರೂಪಗಳು ಹೊರಗೆ ಒಳಗೆ ಎಲ್ಲ ರೂಪಗಳು ಏಕ ಅಂದ್ರೆ ಎಲ್ಲವೂ ಒಂದೇ. ಅಂದ್ರೆ ಮೇನ್ ಆಗಿ ಇದು ಉಪನಿಷತ್ನಲ್ಲಿ ಬರುವ ಅನೇಕ ಪ್ರಮೇಯಗಳನ್ನ ಇಲ್ಲಿ ಹೇಳಿದ್ದಾರೆ. ಭಗವಂತನಲ್ಲಿ ಕಂಪ್ಲೀಟ್ ಆಗ ಅಭೇದವನ್ನ ನೋಡಬೇಕು. ಅಂದ್ರೆ ಏನು, ಭಗವಂತನ ರೂಪಗಳು, ಭಗವಂತನ ಕ್ರಿಯೆಗಳು, ಭಗವಂತ ನಾಮಗಳಲ್ಲಿ ಐಕ್ಯತೆ ಇರಬೇಕು, ಅಲ್ಲಿ ಭೇದ ನೋಡಬಾರದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಏಕಾತ್ಮ ಅಂದ್ರೆ ಇವನು ಒಬ್ಬನೇ, ದೇರ್ ಆರ್ ನಾಟ್ ಟೂ ಮೆನಿ ಸುಪ್ರೀಂ ಗಾಡ್ಸ್, ಜಾಸ್ತಿ ಇಲ್ಲ, ಒಬ್ಬನೇ ಇದ್ದಾನೆ ಅಂತ ಏಕ ಅಂತ ತಿಳ್ಕೋಬೇಕಂತ. ಆಮೇಲೆ ಏಕ ಅಂಬೋ ಶಬ್ದಕ್ಕೆ ಇನ್ನೊಂದು ಅರ್ಥ ಏನು ಅಂದ್ರೆ ಇವನೇ ಮುಖ್ಯ. ದೇವ್ರು ಒಬ್ಬನೇ ಇದ್ದಾನೆ, ಅಲ್ಲಿ ಲಕ್ಷ್ಮಿ ಇಲ್ಲವಾ ಅಂತ ನೀವು ಕೇಳಿದ್ರೆ ಅವನು ಲಕ್ಷ್ಮಿ ಜೊತೆಲೇ ಇದ್ದಾನೆ. ಇದ್ರೂ ಇವನೇ ಮುಖ್ಯ ಸ್ವತಂತ್ರವಾಗಿ ಇರೋನು ಅಂದ್ರೆ ಆತ್ಮ ಅಂದ್ರೆ ಇಲ್ಲಿ ಸ್ವಾಮಿ ಅಂತ ತಗೊಂಡ್ರೆ ಇವನೇ ಮುಖ್ಯ. ಏಕ ಸ್ವಾಮಿ ಮುಖ್ಯ ಸ್ವಾಮಿ ಅಂದ್ರೆ ಅವನು ಸ್ವತಂತ್ರನಾಗಿ ಇರುವಂತವನು ನಿಯಾಮಕ, ಅವನು ಒಬ್ಬನೇ ಅಂತ ತಿಳ್ಕೋಬೇಕು. ಅಂದ್ರೆ ಲಕ್ಷ್ಮಿ ಇದ್ದಾಳೆ ಮತ್ತು ಈ ದೇವತೆಗಳೆಲ್ಲ ನಮ್ಗೆ ಹೋಮಿಸಿದ್ದಾರೆ, ಈ ದೇವತೆಗಳೆಲ್ಲ ಎಲ್ರು ಇದ್ರು ಇವನೇ ಸ್ವತಂತ್ರ ಅಂತ ತಿಳ್ಕೋಬೇಕು. ಇವನಲ್ಲಿ ಭೇದಗಳಿಲ್ಲ, ಅವತಾರ ರೂಪಕ್ಕೇನು ಮೂಲ ರೂಪಕ್ಕೇನು ಭೇದ ಇಲ್ಲ, ಯಾವ ರೂಪಕ್ಕೇನು ಭೇದ ಇಲ್ಲ, ನಾಮಕ್ಕೆ ಭೇದ ಇಲ್ಲ, ಗುಣಕ್ಕೆ ಭೇದ ಇಲ್ಲ, ಕ್ರಿಯೆಗೆ ಭೇದ ಇಲ್ಲ. ಹೀಗೆ ಎನಿಸುವ ಅಂತ ಅಂದ್ರೆ ಯಾಕೆ ಇದು ಹೇಳ್ತಾರಂದ್ರೆ ಇದು ಕಾಲ್ಪನಿಕ ಇಲ್ಲ, ಇದು ಏನೋ ನಮ್ಮ ಕನಸಲ್ಲಿ ಬಂದದ್ದು, ಇದು ಮಿಥ್ಯ ಆ ತರ ಇಲ್ಲ. ಎನಿಸುವ ಅಂತ ಹೇಳುವಾಗ ಇದು ಭಗವಂತನ ಚಿತ್ತಕ್ಕೆ ಬಂದಿದೆ. ಇದು ಯಾಕೆ ಹೇಳ್ಬೇಕು ಅಂದ್ರೆ ಭಗವಂತನ ಚಿತ್ತಕ್ಕೆ ಬಂದದ್ದು ಮಿಥ್ಯ ಆಗೋದೇ ಇಲ್ಲ. ಭಗವಂತ ಸತ್ಯ, ಅವನ ಚಿತ್ತಕ್ಕೆ ಬಂದದ್ದು ಸತ್ಯನೇ ಆಗಬೇಕು. ಸೊ ಭಗವಂತನ ಚಿತ್ತನದಲ್ಲಿ ಭಗವಂತ ಫಸ್ಟ್ ತನ್ನನ್ನು ತಾನೇ ಚೆಂದಾಗಿ ತಿಳ್ಕೊಂಡಿದ್ದಾನೆ. ಏನಂತ ತಿಳ್ಕೊಂಡಿದ್ದಾನೆ, ನನ್ನ ರೂಪಗಳೆಲ್ಲ ಒಂದೇ ಅಂತ ಅವನು ತಿಳ್ಕೊಂಡಿದ್ದಾರೆ. ನಾನೇ ಸ್ವತಂತ್ರ ಅಂತ ತಿಳ್ಕೊಂಡಿದ್ದಾನೆ, ನಾನೇ ಮುಖ್ಯ ಸ್ವಾಮಿ ಅಂತ ತಿಳ್ಕೊಂಡಿದ್ದಾನೆ. ಸೊ ಭಗವಂತನ ಚಿತ್ತಕ್ಕೆ ಇದು ಬಂದಿದೆ, ಆದ ಕಾರಣದಿಂದ ಇದು ಸತ್ಯ ನಿತ್ಯ ಮಿಥ್ಯ ಅಲ್ಲ ಅಂಬೋದನ್ನ ತಿಳ್ಕೊಬೇಕು ಏಕಾತ್ಮ ಅಂತ. ಮತ್ತೆ ಇದು ಏಕಾತ್ಮ ಅಂತ ಹೇಳುವಾಗ ಅನೇಕ ಮೀನಿಂಗ್ಸ್ ಮುಂದೆ ನೋಡಿದೀವಿ, ಬಟ್ ತಿರ್ಗಾ ಅದನ್ನೇ ರಿಪೀಟ್ ಮಾಡ್ತೀವಿ. ಬಿಕಾಸ್ ಇದು ಆತ್ಮ ಎಂಬ ಉಪಾಸನೆ ತುಂಬಾ ಶ್ರೇಷ್ಠ ಆಗತ್ತೆ ನಮ್ಗೆ. ಎಲ್ಲ ಮೋಕ್ಷಕ್ಕೆ ಹೋಗುವ ಜೀವಿಗಳು ಎಂಥ ಜೀವಿಗಳಾದ್ರೂ ದ ಫಂಡಮೆಂಟಲ್ ಅಂಡ್ ದ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಆರ್ ಇನ್ ಸಮ್ ಕೇಸಸ್ ದ ಒನ್ ಅಂಡ್ ಓನ್ಲಿ ಒನ್ ಇಸ್ ಆತ್ಮ ಎಂಬ ಚಿಂತನೆ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ ಆತ್ಮ ಅಂಬುದು ನಾವು ವ್ಯಾಪ್ತಿ ಸಂಧಿಯಲ್ಲಿ ನೋಡಿದ್ದು ಒಂದು ಮೀನಿಂಗ್ ಇದೆ. ಆತ್ಮ ಅಂದ್ರ ಎಲ್ಲಾ ಕಡೆನು ವ್ಯಾಪಕನಾಗಿದ್ದಾನೆ, ವ್ಯಾಪಿಸಿಕೊಂಡೇ ಇದ್ದಾನ ಅಂಬೋ ಚಿಂತನೆ. ಅನದರ್ ಥಿಂಗ್ ಇಸ್ ಆತ್ಮ ಅಂದ್ರ ಅವನ ಸ್ವಾಮಿ ಎಂಬೋ ಚಿಂತನೆ. ಆಮೇಲೆ ಆತ್ಮ ಅಂದ್ರ ಆತ್ಮೋ ಸರ್ವಂ ಆತ್ಮೋತಿ, ನಮ್ಗೆ ಏನೇನೆಲ್ಲ ಬೇಕು ಅದೆಲ್ಲ ಕೊಡುವವನವನೇ. ಯಾರಿಗೋ ಒಬ್ಬರಿಗೆ ನಮಸ್ಕಾರ ಮಾಡ್ತೀವಿ, ನಮಸ್ಕಾರ ಮಾಡಿ ನಿಮ್ಮ ಸ್ವಲ್ಪ ದೊಡ್ಡವ್ರು ನೀವು ಆಶೀರ್ವಾದ ಮಾಡಿ ಅಂತ ಕೇಳ್ತೀವಿ. ಅವಾಗ ಅವ್ರಿಗೆ ಮಾಡೋವಾಗ ಏನೋ ಅವ್ರ ಆಶೀರ್ವಾದ ಮಾಡಿದ್ದು ನಮ್ಗೆ ಬಂತು ಅಂತಲ್ಲ, ಅಲ್ಲಿ ಅವರಲ್ಲಿ ಅದೇ ಹೇಳೋವಾಗ ನಾವು ನೋಡಿದ್ದೀವಿ. ಅದು ಇದೇ ಒಂದು ಸಂಧಿಯಲ್ಲಿ ನೋಡೋವಾಗ ಆ ಒಂದು ಬ್ರಾಹ್ಮಣರಲ್ಲಿ ಹಾಗೆ ವಾಸುದೇವನಿದ್ದಾನಂತ ಚಿಂತನೆ ಮಾಡಿದಾಗ ಅದೇ ಬರುತ್ತೆ. ಯಾಕೆ ಬ್ರಾಹ್ಮಣರಿಗೆ ನಾವು ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಕೊಡ್ತೀವಿ, ಯಾಕೆ ನಾವು ಅಗ್ನಿಲಿ ಮಾಡುವಂತ ಕ್ರಿಯೆಗೆ ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದ್ರೆ, ಅಲ್ಲಿ ಚತುರ್ಮುಖ ಬ್ರಹ್ಮ ವಿಶೇಷ ರೂಪದಿಂದ ಈ ಒಂದು ಬ್ರಾಹ್ಮಣರಲ್ಲಿ ನೆಲೆಸಿದ್ದಾನೆ, ಅಗ್ನಿಯಲ್ಲಿ ನೆಲೆಸಿದ್ದಾನೆ. ಬ್ರಾಹ್ಮಣರಲ್ಲಿ ನೆಲೆಸಿದ್ದಾನೆ ಅಂದ್ರೆ ಅಲ್ಲಿ ನೋಡಿದೀವಿ ನಾವು ಬ್ರಾಹ್ಮಣರಲ್ಲಿ ನೆಲೆಸಿದ್ದಾನೆ. ಯಾಕೆ ಅಂದ್ರೆ ಅವರಲ್ಲಿ ಬ್ರಾಹ್ಮಣ ಕ್ವಾಲಿಟೀಸ್ ಅಂದ್ರೆ ಯಾವತ್ತೂ ಭಗವಂತನ ಚಿಂತನೆಯಲ್ಲಿಯೇ ಇರೋದು, ಮನಸ್ಸನ್ನ ಕಂಪ್ಲೀಟ್ ಆಗಿ ಭಗವಂತನಲ್ಲೇ ಇಟ್ಟವರು. ಉಳಿದ ಕಾರ್ಯದಲ್ಲಿ ಅಸ್ವಾರಸ್ಯ ಇರುತ್ತೆ ಅವರಿಗೆ. ಅಂತದವರಲ್ಲಿ ಇನಾಚಲ್ಲಿ ಅವ್ರ ಚಿಂತನೆ ಎಷ್ಟೆಷ್ಟು ಮಾಡ್ತಾರೋ ಅಷ್ಟೆಷ್ಟು ದೇವ್ರು ಇರ್ತಾನೆ. ದೇವ್ರಿರೋ ಜಾಗ ಅಂದ್ರೆ ಅಲ್ಲಿ ಚತುರ್ಮುಖ ಬ್ರಹ್ಮ ಅಂತ ನಾವು ವಾಯುದೇವರು ಅಂತಾನೆ ಅದ ಇಟ್ಕೊಳ್ತೀವಿ. ಬಿಕಾಸ್ ಕಾರ್ಯ ಎಲ್ಲ ಅವ್ರ ಮೂಲಕ ಸಮರ್ಪಣೆ ಆಗುತ್ತೆ. ಸೊ ಅಲ್ಲಿ ವಾಯುದೇವರ ಕಂಪ್ಲೀಟ್ ಸನ್ನಿಧಾನ ಇರುತ್ತೆ. ಸೊ ಇದನ್ನ ತಿಳ್ಕೊಂಡು ನಾವು ಬ್ರಾಹ್ಮಣರಿಗೆ ನಮಸ್ಕಾರ ಮಾಡುವಾಗ ಇವರಲ್ಲಿ ಇವರು ಭಗವಂತನನ್ನ ತಿಳ್ಕೊಳ್ತಾ ಇದ್ದಾರೆ, ನಮ್ಕಿಂತ ಇವರು ತಿಳ್ಕೊಳ್ತಾ ಇದ್ದಾರೆ ಇವರಲ್ಲಿ. ಸೊ ಇವರಲ್ಲಿ ವಾಯುದೇವರಿದ್ದಾರೆ, ವಾಯುದೇವರಿದ್ದ ಕಾರಣದಿಂದ ನಾರಾಯಣ ಇದ್ದಾನೆ, ಈ ನಾರಾಯಣ ತೃಪ್ತಿ ಆಗ್ತಾನೆ, ಈ ನಾರಾಯಣ ನನಗೆ ಎಲ್ಲ ಫಲವನ್ನು ಕೊಡ್ತಾನೆ ಅಂತ ನಾವು ಚಿಂತನೆ ಮಾಡಬೇಕು ಅಂತ. ಆತ್ಮ ಅಂತ, ಆತ್ಮ ಅಂದ್ರೆ ಆಪ್ತ ಕಾಮವನ್ನ ಕೊಡೋ, ನಾನು ಅಪೇಕ್ಷಿತ ಕಾಮವನ್ನ ಕೊಡುವವನು ಇವನಲ್ಲಿ ಇರುವಂತ ಈ ಸ್ವಾಮಿನೇ ಕೊಡ್ತಾ ಇದ್ದಾನ ಅಂತ ಚಿಂತನೆ ಮಾಡಿ. ಅಲ್ಲಿ ನಮಸ್ಕಾರ ಮಾಡುವಾಗ ಸ್ವಾಮಿ ನಾರಾಯಣನ ಚಿಂತನೆ ಇರಬೇಕು, ನಾರಾಯಣ ಇರು ಇವರು ಇವರ ಮೂಲಕವಾಗ ಇವ್ರ ಚಿಂತನೆಯನ್ನ ಇರ್ಬೋದು. ಬಟ್ ಮೇನ್ ಆಗಿ ಆ ಒಂದು ದಟ್ ಎನ್ ಪಾಯಿಂಟ್ ಯಾರಿಗೆ ಮೂಲತಃ ನಮಸ್ಕಾರ ಮಾಡ್ತೀವಿ ಎಂಬುದನ್ನು ತಿಳ್ಕೊಂಡು ಅದನ್ನ ಮಾಡಿದ್ರೆ ಏನಾಗತ್ತೆ, ನ್ಯಾಚುರಲಿ ಏನಾಗತ್ತೆ, ಇವನು ಆತ್ಮ ಅಂತ ಸ್ವಾಮಿ ಅಂತ ಚಿಂತನೆ ಜೊತೆಯಲ್ಲಿ ಇಲ್ಲಿ ಏನ್ ಹೇಳ್ತಾರೆ ಲೋಕ ಅಂತ. ಲೋಕ ಅಂದ್ರೆ ಅವನು ಸ್ವಾಮಿ ಮಾತ್ರ ಇಲ್ಲ, ನಮಗೆ ಆಧಾರ. ಜಸ್ಟ್ ದ ಎವರಿ ಇಂದ್ರಿಯಾಸ್, ನಮ್ಮಲ್ಲಿ ಇರುವಂತ ಇಂದ್ರಿಯಗಳು ತಗೊಳ್ಳಿ, ನಮ್ಮ ಥಾಟ್ ತಗೊಳ್ಳಿ, ಏನೇ ಇರಬೇಕಂದ್ರೆ ಒಂದು ವಸ್ತು ಇರಬೇಕಂದ್ರೆ ಅದಕ್ಕೆ ಆಧಾರ ಬೇಕು, ಭಗವಂತನೇ ಆಧಾರ, ಅವನೇ ಲೋಕ ಅಂತ ಉಪಾಸನೆ ಅಂತಾರೆ. ಸೊ ಇವನೇ ಸ್ವಾಮಿ, ಇವನೇ ಕೊಡ್ತಾ ಇದ್ದಾನೆ, ನಾನು ಅಪೇಕ್ಷಿತ ವಸ್ತುಗಳೆಲ್ಲ ಇವನೇ ಕೊಡ್ತಾ ಇದ್ದಾನೆ, ಇವನೇ ನನ್ಗೆ ಆಧಾರ. ನನ್ಗೆ ಮಾತ್ರ ಇಲ್ಲ, ಎಲ್ಲರಿಗೂ ಆಧಾರ. ನಾನು ನಮಸ್ಕಾರ ಮಾಡುವಂತ ಈ ಬ್ರಾಹ್ಮಣನಲ್ಲಿ ಇರುವಂತ ವಾಯುದೇವರಿಗೇನು ಇವನೇ ಆಧಾರ ನೆಲೆ ತಿಳ್ಕೊಂಡು ಅದನ್ನ ಒಂದು ಚಿಕ್ಕ ನಮಸ್ಕಾರ ಹಾಕಿದ್ರೆ ಹೇಳ್ತಾರೆ, ಆ ನಮಸ್ಕಾರ ಹಾಕಿದ ಆ ಕರ್ಮ ವ್ಯರ್ಥನೇ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾಶ ಅಂಬೋದೇ ಇಲ್ಲ ಅಂತ. ಅಂದ್ರೆ ಕರ್ಮಕ್ಕೆ ನಾಶ ಇಲ್ಲ ಅಂದ್ರೆ ಏನು, ಕರ್ಮವನ್ನ ಭಗವಂತ ತಕೊಂಡು ಅವನು ಕೊಡುವಂತ ಫಲ ಇದೆಲ್ಲ ಅದು ಯಾವತ್ತು ಆ ಭಗವಂತನ ರಕ್ಷಣೆ ಇರುತ್ತೆ, ಆ ಫಲಕ್ಕೆ ನಾಶ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇಷ್ಟ ಪುಣ್ಯ ಆಗ್ಬಿಡತ್ತೆ, ಅದು ಅನಿಷ್ಟ ಪುಣ್ಯ ಆಗೋದಿಲ್ಲ. ಇಷ್ಟ ಪುಣ್ಯ ಅಂಬೋದು ಇಟ್ ಗೋಸ್ ಟುವರ್ಡ್ಸ್ ಅವರ್ ಮೋಕ್ಷ ಅಂಡ್ ಈವನ್ ಇನ್ ಮೋಕ್ಷ, ಅಲ್ಲಿ ಬರುವ ಆನಂದಕ್ಕೆ ಆಗುತ್ತೆ. ನಮ್ಮಂತ ಇರೋರಿಗೆ ದೇವರನ್ನ ನೋಡ್ಲಕ್ಕೆ ಅಪರೋಕ್ಷ ಜ್ಞಾನವನ್ನ ತಂದುಕೊಡತ್ತೆ. ಮತ್ತು ರಾಯರಂತವ್ರು ಮಾಡುವಂತ ಈ ಕಾರ್ಯಗಳು, ರಾಯರಂತವ್ರು ಏನು ಕಾರ್ಯ ಮಾಡಿದ್ರು ಆತ್ಮ ಅಂಡ್ ಲೋಕ ಎಂಬ ಉಪಾಸನೆ ಮಾಡ್ತಾರೆ. ಆದ ಕಾರಣದಿಂದ ಅವ್ರಿಗೆ ಮೋಕ್ಷಕ್ಕೆ ಅವ್ರ ಮೋಕ್ಷ ಅವ್ರಿಗೆ ಕಟ್ಟಿಟ್ಟದು. ಅಲ್ಲಿ ಹೋಗಿ ಅವ್ರಿಗೆ ಆನಂದ ಅಭಿವೃದ್ಧಿ ಸದಾ ಇಂಡೆಫಿನೆಟ್ಲಿ ಇರುತ್ತೆ. ಸೊ ಎಲ್ಲರಿಗೇನು ಪ್ರಯೋಜಕ ಆಗುತ್ತೆ. ಸೊ ಆತ್ಮ ಸ್ವಾಮಿ ಆತ್ಮ ಅಂಡ್ ಲೋಕ ಎಂಬ ಉಪಾಸನೆಯನ್ನು ಹೇಳ್ತಾರೆ. ಇಲ್ಲಿ ಆತ್ಮ ಅಂಬೋದಾಯ್ತು, ಏಕಾತ್ಮ ಅಂತ ಆಯ್ತು. ಸೊ ಈ ಆತ್ಮ ಎಂಬ ಶಬ್ದಕ್ಕೆ ಇನ್ನು ಅನೇಕ ಮೀನಿಂಗ್ ಅನ್ನ ಕೊಡ್ತಾರೆ ಇದೇ ಉಪನಿಷತ್ತಲ್ಲಿ, ಇದೇ ಭಾಗದಲ್ಲಿ ಕೊಡ್ತಾರೆ. ಯಾಕೆ ಭಗವಂತನನ್ನ ಆತ್ಮ ಅಂದ್ರೆ ಈ ತರ ನಮ್ಮ ಆಪ್ತ ಕಾಮನೆಗಳನ್ನ ಅವನು ಪೂರೈಸ್ತಾನಂತ ಒಂದು ಅರ್ಥ. ಇನ್ನೊಂದು ಅತಿಥಿ ಆತ್ಮ ಅಂತ, ಎಲ್ಲವನ್ನೂ ಅವನೇ ಉಣ್ಣುತ್ತಾನೆ ಅಂತ ಬರುತ್ತೆ. ಏನು ಉಣ್ಣೋದು ಏನು ದೊಡ್ಡ ಕೆಲಸವ ಅಂದ್ರೆ, ಉಣ್ಣೋದು ಅಂದ್ರೆ ನಾವು ಬಾಯಲ್ಲಿ ಹಾಕೊಳ್ತೀವಿ, ಬಾಯಲ್ಲಿ ಹಾಕೊಂಡ ವಸ್ತು ಅಲ್ಲಿ ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲೆಲ್ಲೆಲ್ಲ ಹೋಗತ್ತದು. ಭೋಜನ ರಸಭ್ಯಾಸದಲ್ಲಿ ನೋಡಿದ್ದೀವಿ ಇದನ್ನ, ಹೋಗಿ ನಮಗೆ ಆನಂದವನ್ನ ಕೊಡುತ್ತೆ. ಸೊ ಆನಂದಪ್ರದ ಅವನೇ ಸರ್ವಭಕ್ಷ, ಎಲ್ಲವನ್ನು ನುಂಗುತ್ತಾನೆ. ಕೊನೆಯಲ್ಲಿ ಅವನು ಸಂಹಾರಕನಾಗಿ ಎಲ್ಲವನ್ನೂ ಇಟ್ಟುಕೊಳ್ತಾನೆ. ಸಂಹಾರ ಅಂಬೋದು ಕೆಟ್ಟದಲ್ಲ, ಯಾಕೆಂದ್ರೆ ಸಂಹಾರ ಅಂಬೋದು ಈ ಒಂದು ದೇಹವನ್ನ, ಈ ಒಂದು ಪ್ರಾಕೃತ ದೇಹವನ್ನ ತೆಗೆದು ನಮ್ಗೆ ನಿತ್ಯವಾದ ಅನಿತ್ಯ ಸುಖ ಕೊಡ್ತಾನೆ. ಸೊ ಅವನು ತಿನ್ನೋದು, ಸಂಹಾರ ಮಾಡೋದು ನಮಗೆ ಇನ್ನೂ ಆನಂದವನ್ನ, ಸ್ವರೂಪ ಆನಂದವನ್ನ ಕೊಡ್ಲಕ್ಕೇನೆ ಸಂಹಾರ ಆಗತ್ತೆ. ಈ ರೀತಿಯಿಂದ ತಿಳ್ಕೊಬೇಕು. ಇಲ್ಲಿ ಯಾಕೆ ಅದನ್ನ ಹೇಳ್ತಾರಂದ್ರೆ, ನಮ್ಗೆ ಈ ದೇಹ ಬಿಟ್ಟು ನಾವು ಹೊಗೆ ಹೋಗ್ತೀವಿ ಒಂದ್ ದಿವಸ, ಹೋಗೋವಾಗ ಅವನು ಸಂಹಾರ ಮಾಡ್ತಾನೆ. ಸಂಕಷ್ಟ ಅಗ್ನಿಯಲ್ಲಿ ಹೋಗ್ತೀವಿ ಕೊನೆ ಕಾರ್ಯ ಮಾಡೋವಾಗ, ಅಲ್ಲಿ ಹೋದ ಮೇಲೆ ಇದು ಹೋಗಿ ಒಳ್ಳೇದೇ ಬರುತ್ತೆ, ಅದು ಹೋಗೋದು ಒಳ್ಳೇದಕ್ಕೆ ಆಗತ್ತೆ. ಮುಂದಿನ ದೇಹ ಆ ಮುಂದಿನ ಪ್ರಯಾಣ ಎಲ್ಲವೂ ಚೆಂದಾಗೆ ಆಗತ್ತೆ. ಸೊ ಅದನ್ನ ಹೇಳ್ತಾ ಇದ್ದಾರೆ ಅತೀತಿ ಆತ್ಮ ಅಂತ ಹೇಳ್ತಾರೆ. ಆಮೇಲೆ ಆಪ್ನೋತಿ, ಆಪ್ನೋತಿ ಅಂದ್ರೆ ನಮ್ಗೆ ಆಪ್ತನಾಗನು ಇರ್ತಾನೆ. ನಮ್ಮ ನಮಗೆ ನನಗೇನು ಒಳ್ಳೇದು, ಈ ಜೀವಕ್ಕೆ ಏನೇನು ಒಳ್ಳೇದು ಅದನ್ನೆಲ್ಲ ಮಾಡ್ತಾನೆ. ನಿಮ್ಮ ಜೀವಕ್ಕೆ ಆಯಾ ಕಾಲದಲ್ಲಿ ಏನು ಒಳ್ಳೇದು ಅದನ್ನು ಮಾಡ್ತಾನೆ. ಅವನು ಆಪ್ತನಾಗಿರ್ತಾನೆ, ನಮ್ಗೆ ಒಳ್ಳೇದೇ ಮಾಡ್ತಾನೆ. ಒಳ್ಳೇದು ಅಂದ್ರೆ ಪ್ರಿಯಾ ಮತ್ತು ಹಿತ ಅಂತ ಹೇಳ್ತಾರೆ. ನಮಗೆ ಯಾವುದು ನಮಗೆ ಬೇಕು ಅಂತ ಅನ್ಸುತ್ತೆ, ಒಂದು ಡಯಾಬಿಟಿಕ್ ಪರ್ಸನ್ ಗೆ ಒಂದು ಜಾಂಗ್ರಿ ಬೇಕು ಅಂತ ಅನ್ಸ್ಬೋದು, ಅದು ಅವನಿಗೆ ಒಳ್ಳೇದಾಗೋದಿಲ್ಲ. ಪ್ರಿಯ ಆಗ್ಬೋದು, ಪ್ರಿಯಾದ ವಸ್ತು ಹಿತ ಆಗೋದಿಲ್ಲ. ಅವನು ಭಗವಂತ ಮಾಡುವಂತ ಎಲ್ಲಾ ಕೆಲಸವು ಹಿತ ಆಗತ್ತೆ. ಅಂದ್ರೆ ಕೊನೆಯಲ್ಲಿ ನಮ್ಗೆ ಒಳ್ಳೇದೇ, ಇವಾಗ್ಲೂ ಒಳ್ಳೇದಾಗತ್ತ, ಕೊನೆಯಲ್ಲಿ ಒಳ್ಳೇದಾಗುತ್ತೆ. ಪ್ರಾಬ್ಲಮ್ ಈಸ್ ವಿತ್ ಅಸ್, ನಮ್ಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಗೊತ್ತಿಲ್ಲ, ಅದಕ್ಕೆ ನಾವು ತಪ್ಪು ತಿಳ್ಕೊಳ್ತೀವಿ. ಸೊ ಭಗವಂತ ಆಪ್ತ, ಸೊ ಆತ್ಮ ಅಂತ ಹೇಳುವಾಗ ಅವನೇ ಆಪ್ತನಾಗೆ ನಮ್ಗೆ ಆ ಒಂದು ಆಪ್ತನಾಗೆ ಅವನಿದ್ದಾನ ಅಂತ ಆತ್ಮ ಅಂಬೋದಕ್ಕೆ ಆಪ್ತ ಅಂಬೋ ಮೀನಿಂಗ್ ಬರುತ್ತೆ. ಆಮೇಲೆ ಹೆಚ್ಚ ಹೆಚ್ಚ ಆದತ್ಯ ಆತ್ಮ ಆಪ್ನೋತಿ ಆತ್ಮ ಆಮೇಲೆ ಹೆಚ್ಚ ಆಸೆ ಸಂತತೋ ಭಾವ ಅಂತ ಹೇಳ್ತಾನೆ. ಅಂದ್ರೆ ಈ ಒಂದು ನೇಚರ್ ಇದೆಲ್ಲ ಭಗವಂತನ ಈ ಒಂದು ಕ್ವಾಲಿಟೀಸ್ ಯಾವತ್ತೂ ಹೀಗೆ ಇರತ್ತೆ, ಅದು ಬದಲಾಗೋದೇ ಇಲ್ಲ ಅಂತಾನು ಹೇಳ್ತಾರೆ. ಸೊ ಆತ್ಮ ಶಬ್ದಕ್ಕೆ ಅನೇಕ ಮೀನಿಂಗ್ಸ್ ಹೀಗೆ ಹೇಳ್ತಾರೆ. ಆತ್ಮ ಆಯ್ತು ಮತ್ತು ಲೋಕ ಎಲ್ಲಿ ಬಂತು ಈ ಪದ್ಯದಲ್ಲಿ ಅಂತ ಹೇಳಿದ್ರೆ ನೆಕ್ಸ್ಟ್ ವರ್ಡೇ ಬರುತ್ತೆ, ಏಕಾತ್ಮನೆನಿಸುವ ಯಾರವನು ಪದ್ಮನಾಭ ಅಂತ ಬರುತ್ತೆ. ಪದ್ಮನಾಭ ಅಂತ ಇಲ್ಲಿ ಯಾತಕ್ಕೆ ಪದ್ಮನಾಭ ಸ್ವರೂಪವನ್ನ ಸ್ಮರಣೆ ಮಾಡಿದ್ದಾರೆ ಅಂದ್ರೆ, ಪದ್ಮನಾಭ ಅಂದ್ರೆ ಈ ಜಗತ್ತು ಅಂಬೋದು ಒಂದು ಪದ್ಮದಲ್ಲಿಂದ ಬಂತು. ಜಗತ್ತು ಪೂರ್ತಿ ಬ್ರಹ್ಮಾಂಡ ಎಲ್ಲವೂ ಅವನೇ ತಂದಿದ್ದಾನೆ. ಈ ಪದ್ಮದಲ್ಲಿ 14 ಲೋಕಗಳು ನಾವು ನೋಡಿದ್ದೀವಿ, ಅರ್ಧ ಊರ್ಧ ಲೋಕ ಅಧೋಲೋಕ ಎಲ್ಲ 14 ಲೋಕಗಳು. ಸೊ ಈ 14 ಲೋಕಗಳನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡಿರು ಅಂದ್ರೆ ಏನಾಯ್ತು, ಇಲ್ಲಿ ಪದ್ಮನಾಭ ಅಂಬೋ ರೂಪದಿಂದ ಲೋಕ 14 ಲೋಕಗಳಿಗೇನು ಆಧಾರ. ಸೊ ನಾವು ನಮಗೆ ಯಾವುದು ನೆಲೆ ಅಂತ ನಾವು ಕಲ್ಪನೆ ಮಾಡಿದ್ದೀವೋ ಈ ಭೂಮಿ, ಅದಕ್ಕೆ ಯಾವುದು ನೆಲೆ ಅಂದ್ರೆ ಒಂದೊಂದು ಲೋಕವಾಗಿ ಹೋಗುತ್ತೆ. ಆಮೇಲೆ ಎಲ್ಲರಿಗೇನು ಬ್ರಹ್ಮಾಂಡ ಅಂದ್ರೆ ಬ್ರಹ್ಮಾಂಡ ಅಂಬೋದು ಪೃಥ್ವಿ ತತ್ವ ಆಗತ್ತೆ, ಎಂಟೈರ್ ಇದಾಗತ್ತೆ. ಸೊ ಅದು ನೆಲೆ ಅಂತ ಅನ್ಕೊಂಡಿದೀವಿ, ಅದು ನೆಲೆ ಇಲ್ಲ. ಅಲ್ಲಿ ಇರುವಂತಹ ಧರಣಿ ಮುಂತಾದ ದೇವತೆಗಳು ಅಂತ ಅವ್ರಿಗೆ ನೆಲೆ. ಸೊ ಈ ಒಂದೊಂದು ವರ್ಡ್ಗೇನು ಎಂಡ್ ಹೋದ್ರೆ ಯಾರ ನೆಲೆ, ಈ ಲೋಕಕ್ಕೆ ಯಾರ ನೆಲೆ ಅಂದ್ರೆ ಪದ್ಮನಾಭ. ಇದನ್ನ ಈ ಜಗತ್ ಪದ್ಮವನ್ನ ತನ್ನ ನಾಭಿಯಲ್ಲಿ ಹೊತ್ತಿದ್ದಾನ ಅವನು, ಅವನೇ ಲೋಕ, ಅವನೇ ಆಶ್ರಯ ಅಂತ ಬರುತ್ತೆ. ಸೊ ಈ ಪದ್ಮನಾಭ ಅಂಬೋದು ಈ ಲೋಕ ಅಂಬೋ ಇಲ್ಲಿ ಶಬ್ದಕ್ಕೆ ಇನ್ನು ಏನ್ ಅನೇಕ ಅರ್ಥಗಳನ್ನ ಕೊಡ್ತಾರೆ. ಲೋಕ ಅಂಬೋದಕ್ಕೆ ಲೋಕ ಅಂಬೋ ಶಬ್ದಕ್ಕೆ ಲೋಕರು ಆರ್ ಲೋಕತೆ ಅಂತ ಅಂದ್ರೆ ಲೋಕ ಅಂದ್ರೆ ನೆಲೆ ಅಂತ ಒಂದರ್ಥ, ಬರೀ ನೆಲೆ ಅಲ್ಲ. ಲೋಕ ಅಂದ್ರೆ ಲುಕ್ ಅಂದ್ರೆ ಪ್ರಕಾಶ ಅಂತ ಅರ್ಥ. ಪ್ರಕಾಶ ಅಂದ್ರೆ ಏನು, ಜ್ಞಾನ. ನಮಗೆ ಜ್ಞಾನವನ್ನ ಕೊಡ್ತಾನೆ ಮತ್ತು ಜ್ಞಾನ ಉಳ್ಳವನು ಅವನೇ, ಅವನೇ ಲೋಕ. ನೋಡಿದೀವಿ ಅಸೌಲೋಕ ನೋಡಿದೀವಿ, ಅವನೇ ಜ್ಞಾನ, ಅವನೇ ಜ್ಞಾನ ಪ್ರದನ ಹೌದು. ಮತ್ತು ಜ್ಞಾನ ಪಡೀಲಕ್ಕೆ ಏನ್ ಬೇಕು ನಮ್ಗೆ ಅಂದ್ರೆ, ಇಷ್ಟೂ ಲೋಕಗಳನ್ನು ನಮ್ಕೋಸ್ಕರನೆ ಮಾಡಿದ್ದಾನೆ 14 ಲೋಕಗಳು. ಬಿಕಾಸ್ ಇಲ್ಲಿರುವಂತ ಸಮಸ್ತ ಜೀವರು ಇದ್ದಾರೆ, 14 ಲೋಕಗಳನ್ನು ಮಾಡಿದ್ದಾನೆ. ಯಾಕೆ ಮಾಡಿದ್ದಾನೆ, ಈ ಲೋಕದಲ್ಲಿ ಇಟ್ಟು ದೇವತೆಗಳನ್ನ ಇಟ್ಟು ಅಲ್ಲಿ ಎಲ್ಲಾ ಸಾಮಗ್ರಿಯನ್ನು ಇಟ್ಟು ಶಾಸ್ತ್ರಗಳನ್ನ ಇಟ್ಟು ಅದು ಹೇಳ್ಕೊಡೋರನ್ನ ಇಟ್ಟು ಆಮೇಲೆ ಈ ದೇಹವನ್ನ ಕೊಟ್ಟು ಇಲ್ಲಿನೂ ನೆಲೆಸಿದ್ದು, ಈ ದೇಹದಲ್ಲಿ ನಮ್ಗೆ ಇಂದ್ರಿಯಗಳನ್ನೆಲ್ಲ ಕೊಟ್ಟು ಎಲ್ಲದಕ್ಕೇನು ಮೂಲ ನೀವು ಹೋದ್ರೆ ಅದಕ್ಕೆ ಆಧಾರ ಪದ್ಮನಾಭ. ಸೊ ಈ ಪದ್ಮನಾಭ ಅಂಬೋ ರೂಪವನ್ನ ಸ್ಮರಣೆ ಮಾಡಿ ಅಂತ. ಅದೇ ಲೋಕ ಅಂಬೋದಕ್ಕೆ ಇದು ಆತ್ಮ. ಉಪನಿಷತ್ತಲ್ಲಿ ಹೇಳಿದ್ರಂತ ಏಕಾತ್ಮ ನೆನೆಸುವ ಅಂದ್ರೆ ಆತ್ಮ ಅಂತ ಉಪಾಸನೆ ಮಾಡಿ, ಮತ್ತು ಲೋಕ ಅಂತ ಏನು ಅಂದ್ರೆ ಪದ್ಮನಾಭನನ್ನು, ಲೋಕ ಅಂತ ನಮ್ಗೆ ಏನೋ ಲೋಕ ಅಂತ ಬಂದ್ಬಿಡುತ್ತೆ, ಅದಕ್ಕೆ ಸುಲಭವಾಗಿ ನಮ್ಗೆ ದಾಸರಾಗ ಪದ್ಮನಾಭ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಆಧಾರ ಅಂತ ಚಿಂತನೆ ಮಾಡಿ, ಆ ಒಂದು ಲಕ್ಷ್ಮಿಯಾದ ಕಮಲಕ್ಕೆ ಆಧಾರ, ಚತುರ್ಮುಖನಿಗೆ ಆಧಾರ ಅಂದ್ರೆ ಹೇಳ್ಬೇಕಾದ ಇಲ್ಲ ನಮ್ಗೇನು ಆಧಾರ ಅಂತ. ಸೊ ಇಲ್ಲಿ ಪದ್ಮನಾಭ ಅಂಬೋ ಶಬ್ದದಲ್ಲಿ ಇನ್ನು ಏನ್ ಹೇಳ್ತಾರೆ ಅಂದ್ರೆ, ಆ ಒಂದು ಪದ್ಮವನ್ನ ಧರಿಸಿದ್ದಾನೆ, ಲೋಕಗಳನ್ನ ನಡೆಸಿದ್ದಾನೆ, ಮತ್ತು ನಾಭ ಅಂತ ಬರುತ್ತೆ, ನಾಭ ಅನ್ನ ಅದಕ್ಕೆ ಮೀನಿಂಗ್ ಕೊಡ್ತಾ ಹೇಳ್ತಾರೆ. ಪದ್ಮ ಅಂದ್ರೆ ಈ ಲೋಕಗಳು, ಅದಕ್ಕೆ ನ ಅಂದ್ರ ನಯತಿ, ಅದನ್ನ ಇವನೇ ನೇತ, ಅಗ್ನಿ ಶಬ್ದ ಅರ್ಥನೇ ತರ್ತ, ನ ಅಂಬೋದಕ್ಕೆ ಇವನೇ ನಡೆಸ್ತಾನೆ, ನಡೆಸಿ ಏನ್ ಮಾಡ್ತಾನೆ ಅಂದ್ರ ಭಾ ಅಂತಾರ. ಭಾ ಅಂದ್ರೆ ಹೇಗೆ ನಡೆಸ್ತಾನಂದ್ರೆ ಈ ಸಜ್ಜೀವಿಗಳ ಭಾ ಅಂಬೋದಕ್ಕೆ ಆಚಾರ್ಯರು ಅನೇಕ ಅರ್ಥಗಳ ಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯವಾದ ಅರ್ಥ ಭಾ ಅಂದ್ರೆ ಪ್ರಕಾಶ, ಕಾಂತಿ, ನಾಲೆಜ್ ಎಲ್ಲವೂ ತಕೊಳ್ಳಿ, ಯಾವ ಯಾವ್ದು ಬೆಳಗತ್ತೋ ಎಲ್ಲವೂ ತಕೊಳ್ಳಿ. ಸೊ ಈ ತರ ಅವನು ಬೆಳಕನ್ನ ನೀಡ್ತಾನ ಇಲ್ಲಿ ಜನಗಳಿಗೆ ಅಂತ. ಆ ಪ್ರಕಾಶ ರೂಪ ಅವನು ನೆಲೆ ಮಾತ್ರ ಅಲ್ಲ, ಬರೀ ಒಂದು ಭೂಮಿ ನಮ್ಗೆ ನೆಲೆಯಾಗಿದೆ, ಬರೀ ನೆಲೆ ಮಾತ್ರ ಅಲ್ಲ ಅವನು, ಅವನು ನಮ್ಗೆ ಜ್ಞಾನಪ್ರದ ಪದ್ಮನಾಭ ಅಂತ, ಅವನು ಜ್ಞಾನಪ್ರದ ಅಂತ ಚಿಂತನೆ. ಆಮೇಲೆ ಪದ್ಮನಾಭ ಅಂಬೋದಕ್ಕೆ ಇನ್ನೊಂದು ಚಿಂತನೆ ಏನು, ಪದ. ಪದ ಅಂದ್ರೆ ಏನು ಅಂದ್ರೆ ಪದ, ಪದ್ಮನಾಭಕ್ಕೆ ಪದ ಪ್ಲಸ್ ನೀಯತೆ ಅಂತ ಅಂದ್ರೆ, ಪದ ಅಂದ್ರೆ ಪಾದ, ಪದ ಅಂದ್ರೆ ಇದು ಸಾಧನ, ಪಾದದಿಂದ ಸಾಧನೆ ಆಗುತ್ತೆ, ಪದ ಅಂದ್ರೆ ಸಾಧನೆ, ಸಾಧನೆ ಮೂಲಕವಾಗ ಪದ ಅಂದ್ರೆ ಸಾಧನ, ಸಾಧನ ಮೂಲಕ ಮ, ಸಾಧನೆ ಮೂಲಕವಾಗ ಅವನನ್ನ ನಾವು ತಿಳ್ಕೋಬಹುದು, ಆ ತರ ಮಾಡ್ತಾನೆ. ಈ ಸಾಧನೆ ಏನು ಅಂದ್ರೆ ಅದು ಪದ ಅಂದ್ರೆ ಅವನೇ ಕೊಡಬೇಕು, ಅವನೇ ಪದ ಅಂಬುವ ಹೆಸರಿಂದ ಇದ್ದು ಅವನ ಪಾದವನ್ನ ಸೇವೆ ಮಾಡಿದ್ದವರಿಗೆ ಆ ಒಂದು ತನ್ನ ಬಗ್ಗೆಯ ನಾಲೆಜ್ ಅನ್ನ ಅವನೇ ಕೊಡಬೇಕು. ಅದಕ್ಕೆ ಪದೇರ್ ಮೀಯತೆ ಅಂತ, ಜ್ಞಾನವನ್ನ ಕೊಟ್ಟು ಆಮೇಲೆ ಏನ್ ಮಾಡ್ತಾನೆ, ನಯತಿ ಭಾಸಯತಿ ಅಂದ್ರೆ ಪದ್ಮ ನ ಈ ನಾಲೆಜ್ ಅನ್ನ ಅವನೇ ನಮ್ಮಲ್ಲಿ ಇದ್ದು ನಾವು ಪಡೆಯೋದಿಲ್ಲ, ಅವನು ಕೊಡಬೇಕು, ಅವನು ಕೊಟ್ಟು ಅದು ಕೊಟ್ಟು ನಮ್ಮನ್ನ ಆ ದಾರಿಯಲ್ಲಿ ನಮ್ಮನ್ನ ನಡೆಸಿ ಅದು ಮೂಲಕವಾಗಿ ನಮ್ಗೆ ಭಾ ಪ್ರಕಾಶ, ಆ ಪ್ರಕಾಶ ರೂಪವಾದ ಆ ಒಂದು ಮೋಕ್ಷ ಸ್ಥಾನವನ್ನ ನಮ್ಗೆ ಕೊಡ್ತಾನೆ ಅಂಬೋದನ್ನು ಪದ್ಮನಾಭ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದೇನ್ ಹೇಳ್ತಾರೆ ಅಂದ್ರೆ, ಇವನು ಅವನ ಹೊಟ್ಟೆಯಲ್ಲಿ ಎಲ್ಲಾ ದೇವತೆಗಳು ಇರ್ತಾರಂತೆ. ಅಲ್ಲಿ ಹೇಳ್ತಾರಲ್ಲ ನತ್ರ ಸೂರ್ಯ ಚಂದ್ರ ಯಾರಿಗೇನು ಬೆಳಕೆ ಇರೋದಿಲ್ಲ ಅಂತ ಹಾಗೇನು ಹೇಳ್ತಾರೆ. ಇವನು ಹೊಟ್ಟೆಯಲ್ಲಿ ಇರುವಂತ ದೇವತೆಗಳಿಗೆ ಸ್ವಯಂವಾಗ ಆ ಪ್ರಕಾಶ ಇಲ್ಲ, ಇವನೇ ಆ ಪ್ರಕಾಶವನ್ನ ಕೊಡಬೇಕು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಇಲ್ಲಿ ಹೇಳೋ ಅದು ಇದು ಇದು ಈ ಒಂದು ಉಪಾಸನೆಗೆ ಸಂಬಂಧಪಟ್ಟದ್ದು. ಇನ್ನೊಂದು ಏನು ಅಂದ್ರೆ ಸೂರ್ಯನಿಂದ ಶುರು ಮಾಡಿದ್ದೀವಿ, ಅದನ್ನೇನು ಲಿಂಕ್ ಮಾಡ್ತಾರೆ. ಇದು ಹೇಗೆ ಅಂದ್ರೆ ಪದ್ಮನ ಅಂಬೋದಕ್ಕೆ ಲಿಟ್ರಲ್ ಪದ್ಮವನ್ನ ತಕೊಳ್ತಾರೆ, ಲಿಟ್ರಲ್ ಆಗಿ ನಾವು ಕಾಣುವಂತೆ ಪದ್ಮ, ಆ ಪದ್ಮವನ್ನ ನಿಯಮನ ಮಾಡುವನು ಯಾರು ಅಂದ್ರೆ ಸೂರ್ಯ, ಅಂದ್ರೆ ಸೂರ್ಯ ಬಂದ್ರೆ ಪದ್ಮ ಅರಳತ್ತ. ಸೊ ಹಾಗೆ ಆ ಒಂದು ಸೂರ್ಯನಿಗೆ ಭಾಸೆಯತಿ, ಅವನನ್ನ ನಡೆಸಿ ಅವನಿಗೆ ಒಂದು ಪ್ರಕಾಶವನ್ನು ಸೂರ್ಯನಲ್ಲಿ ಇದ್ದು ಸೂರ್ಯನಿಗೆ ಪ್ರಕಾಶ ಕೊಟ್ಟ ಈ ನಾರಾಯಣ ಅಂತ ಆಗತ್ತೆ. ಸೊ ಇದು ಹೇಳ್ತಾರೆ. ಸೊ ಅನೇಕ ರೀತಿಯಿಂದ ಈ ಪದ್ಮನಾಭ ಅಂಬೋನೇ ನಮ್ಗೆ ಆಶ್ರಯ ಅಂಬೋದು. ಇಲ್ಲಿ ಬಂದಿರುವಂತ ಹೆಸರಿಗೆ ಬೇಸಿಕ್ ಮೀನಿಂಗ್ ಇಸ್ ಅವನೇ ಲೋಕ, ಅವನೇ ನಮ್ಗೆ ಆಶ್ರಯ ಆತ್ಮ, ಅವನೇ ನಮ್ಗೆ ಆಶ್ರಯ ಅಂತ ಹೇಳ್ತಾರೆ. ಆತ್ಮ ಶಬ್ದ ಅಲ್ಲಿ ನೋಡಿದಂತ ಇನ್ನೊಂದು ಥಿಂಗ್ ಅಬೌಟ್ ಆತ್ಮ ಶಬ್ದ ಇಸ್ ಇಟ್ ಈಸ್ ದ ಕಂಪ್ಲೀಟ್ ಶಬ್ದ ಅಂತ ಹೇಳ್ತಾರೆ. ಯಾಕೆಂದ್ರೆ ದಟ್ ವೆರಿ ಮೀನಿಂಗ್ ಆತ್ಮ ಅಂಬೋ ಶಬ್ದ ಇಟ್ ಟೆಲ್ಸ್ ಆಶ್ರಯ ಆಫ್ ಆಲ್ ದ ಅನಂತ ಕಲ್ಯಾಣ ಗುಣಗಳಿಗೆ ಆಶ್ರಯನಾದವನು ಅಂತ ಒಂದೇ ಶಬ್ದದಲ್ಲಿ ಎಲ್ಲವೂ ಬಂದ್ಬಿಡುತ್ತೆ. ಉಳಿದ ಶಬ್ದಗಳು ಇಟ್ ಮೇ ಬಿ ಕರ್ಮವಾಚಕವಾಗಿರಬಹುದು, ಅದರ್ವೈಸ್ ನಮ್ಗೆ ಲಿಮಿಟೆಡ್ ಅರ್ಥಗಳು ನಮ್ಗೆ ಹೊಡೆಯಬಹುದು. ಬಟ್ ಈ ಶಬ್ದದಿಂದ ಆತ್ಮ ಅಂಬೋ ಶಬ್ದದಿಂದ ನನ್ನ ಒಳಗೆ ಅಂತರ್ಯಾಮಿಯಾಗಿ ಇರುವವನು ಯವನು ಯಾರು, ಅವನೇ ಹೊರಗೆ ಸರ್ವ ವ್ಯಾಪ್ತನಾಗಿ ಅವನೇ ಇದ್ದಾನೆ ಮತ್ತು ಎಲ್ಲವನ್ನೂ ನಿಯಂತ್ರಣ ಮಾಡುವಂತ ನನ್ನ ಬಿಂಬರೂಪ, ಇಷ್ಟು ಒಂದು ಅರ್ಥ ಈ ಆತ್ಮ ಶಬ್ದಕ್ಕೆ ಬರುತ್ತೆ. ಸೊ ಆತ್ಮ ಲೋಕ ಅಂತ ಉಪಾಸನೆ ಮಾಡಿ ಅಲ್ಲಿ ಹೇಳಿದ್ದಕ್ಕೆ ಅಲ್ಲಿ ಹಾಗೆ ಮಾಡಿದ್ದೆ. ನೀವು ಮಾಡುವಂತ ಎನಿ ಕರ್ಮ ಅಂಡ್ ಎವ್ರಿ ಕರ್ಮ ಕ್ಷೀಣ ಆಗೋದೇ ಇಲ್ಲ, ಕ್ಷೀಣನೇ ಆ ಕರ್ಮಕ್ಕಿಲ್ಲ ಅಂತ ಹೇಳ್ತಾರೆ. ಸೊ ಅದನ್ನ ಇಟ್ಟುಕೊಂಡು ಈ ಪದ್ಯದಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಈ ಪಂಚಾಗ್ನಿ ವಿದ್ಯೆ ಅಂದ್ರೆ ಪಂಚಾಗ್ನಿ ಸಹಿತವಾಗಿ ಈ ಚಿಂತನೆಯನ್ನು ಬರಬೇಕು, ಆವಾಗ ಫಲ ಸಿಕ್ಕತ್ತೆ. ಸೊ ಇದು ಹೇಳಿ ಇವನೇ ಈ ಒಂದು ಆತ್ಮ ಶಬ್ದವಾಚ್ಯ ಮತ್ತು ಆಧಾರಭೂತನಾಗೆ ನಮ್ಮಲ್ಲಿ ಇರುವಂತ ಇವನೇ ಹೊರಗೇನೋ ಇದ್ದಾನೆ. ಹೇಗಿದ್ದಾನೆ ಅಂದ್ರೆ, ನಮಗೆ ಈ ಒಂದು ಸಾಧನೆಯಲ್ಲಿ ಬರುವಂತಹ ವಿಘ್ನಗಳು ಮೂರು ರೀತಿಯಿಂದ ಬರುತ್ತೆ. ಅಧ್ಯಾತ್ಮ, ಅಧಿಭೂತ, ಅಧಿದೈವ ಎಂಬ ಮೂರಿನಿಂದ ಬರುತ್ತೆ ಅಂತ ಹೇಳ್ತಾರೆ. ಈ ಅಧ್ಯಾತ್ಮ, ಅಧಿಭೂತ, ಅಧಿದೈವ ಎಂಬುದನ್ನ ಕಾಂಟೆಕ್ಚುಲಿ ಬೇರೆ ಬೇರೆ ರೀತಿಯಿಂದ ಹೇಳ್ತಾರೆ. ಇದು ಹೇಗೆ ಅಂದ್ರೆ, ಜನರಲಿ ಈ ಒಂದು ಅಧಿಭೂತ ಅಂತ ಬಂದಾಗ, ಅಧಿಭೂತ ಅಂತ ಬಂದಾಗ ಎವ್ರಿಥಿಂಗ್ ದಟ್ ಈಸ್ ಎಕ್ಸ್ಟರ್ನಲ್ ಅಂದ್ರೆ ಬ್ರಹ್ಮಾಂಡ ಪಿಂಡಾಂಡ ಅಂತ ತಕೊಂಡ್ರೆ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟ ಎಲ್ಲವೂ ಅಧಿಭೂತದಲ್ಲಿ ಹಾಕ್ಬಿಡ್ತಾರೆ. ಆಮೇಲೆ ಪಿಂಡಾಂಡಕ್ಕೆ ಸಂಬಂಧಪಟ್ಟ ಎಲ್ಲವೂ ಅಧ್ಯಾತ್ಮದಲ್ಲಿ ಹಾಕ್ಬಿಡ್ತಾರೆ. ಇದು ಒಂದು ಮುಖ, ಎರಡು ಮುಖದಿಂದ ಹೇಳ್ತಾರೆ. ಒಂದು ಮುಖ ಇಸ್ ಬ್ರಹ್ಮಾಂಡ ಪಿಂಡಾಂಡ, ಎರಡೇ. ಮೋಸ್ಟ್ ಆಫ್ ದ ನೀವು ತೈತ್ರಿಯ ಉಪನಿಷತ್ತಲ್ಲಿ ಎಲ್ಲ ನೋಡಿದ್ರೆ ಎರಡೇ ಉಪಾಸನೆಗಳೇ ಹೇಳ್ತಾರೆ, ಬ್ರಹ್ಮಾಂಡ ಪಿಂಡಾಂಡ ಹೇಳ್ತಾರೆ. ಆಮೇಲೆ ಹೌ ಡಸ್ ದಿಸ್ ಅಧಿದೈವ ಫಿಟ್ ಇನ್ ಟು ದಟ್ ಅಂದ್ರೆ, ಈ ಒಳಗೇನೂ ಆಗಲಿ, ಬ್ರಹ್ಮಾಂಡನೂ ಆಗಲಿ, ಈ ಪಿಂಡಾಂಡನೂ ಆಗಲಿ, ಎಲ್ಲಾ ಕಡೆನೂ ತುಂಬಿ ನಮ್ಮಿಂದ ಕೆಲಸ ಮಾಡಿಸುವಂತ ದೇವತಾ ಶಕ್ತಿಗಳು ಅಂತ ತಕೊಂಡು ಅಧಿದೈವ ಅಂತ ಹೇಳ್ತಾರೆ. ಇದು ಒಂದು ಮುಖ. ಇನ್ನೊಂದು ಮುಖ ಯಾವುದು ಅಂದ್ರೆ, ನಮ್ಮಲ್ಲೇ ತಕೊಳ್ಳೋದು. ಇದು ಹೇಗೆ ತಕೊಳ್ಳೋದು ಅಂದ್ರೆ, ಈ ಬ್ರಹ್ಮಾಂಡ ಈಸ್ ನಥಿಂಗ್ ಬಟ್ ಪಂಚಭೂತ, ಈ ಪಂಚಭೂತವೇ ಬ್ರಹ್ಮಾಂಡ. ಸೊ ಈ ಬ್ರಹ್ಮಾಂಡದಲ್ಲಿ ನಮ್ಗೆ ಸುಭೂತ, ಸುಭೂತ ಅಂದ್ರೆ ಇಲ್ಲಿ ಅಲ್ಲಿಂದ ಬಂದ ದೇಹ, ಪಂಚಭೂತದಿಂದ ನಿರ್ಮಾಣ ಆದಂತ ದೇಹ, ದೇಹ ಅಂತ ಅರ್ಥ ಕೊಡ್ತಾರೆ. ಸೊ ದೇಹಕ್ಕೆ, ನಮ್ಮ ದೇಹಕ್ಕೇನೋ, ಇದು ಒಂದು ಮುಖ. ಒಂದು ಮುಖದಲ್ಲಿ ನಮ್ಮ ದೇಹವನ್ನೇ ಇಟ್ಟುಕೊಳ್ಳೋದು. ನಮ್ಮ ದೇಹದಲ್ಲಿ ಈ ಹೊರಗೆ ಕಾಣುವಂತ ಪಂಚಭೂತ ದೇಹ ಇದಲ್ಲ, ಇದು ಒಂದು ಅಧಿಭೂತ ಅಂತ ತಕೊಳ್ಳೋದು. ಆಮೇಲೆ ಅಧ್ಯಾತ್ಮ ಅಂತ ಯಾವುದನ್ನ ತಕೊಳ್ಳೋದು ಅಂದ್ರೆ, ನಮ್ಮ ಇಲ್ಲಿ ಇರುವಂತ ಇಂದ್ರಿಯಗಳೆಲ್ಲ ತಕೊಳ್ಳೋ ಅಧ್ಯಾತ್ಮ ಅಂತ ತಕೊಳ್ಳೋದು. ಆಮೇಲೆ ಅಧಿದೈವ ಅಂತ ತಕೊಳ್ಳೋದು, ಇಲ್ಲಿ ನಮ್ಮ ಮನಸ್ಸು, ಎಸ್ಪೆಷಲಿ ನಮ್ಮ ಮನಸ್ಸಲ್ಲಿ ಇದ್ದು ನಮ್ಮ ಮನಸ್ಸು ಮೂಲಕವಾಗಿ ಎಲ್ಲವನ್ನೂ, ಇಡೀ ದೇಹ, ಮನಸ್ಸು, ಇಂದ್ರಿಯ ಎಲ್ಲವನ್ನೂ ನಿಯಮಿಸುವಂತ ದೇವತಾ ಶಕ್ತಿ. ಸೊ ಹೀಗೇನು ತಕೊಳ್ತಾರೆ, ಈ ಎರಡು ರೀತಿಯಿಂದಲೂ ಇದನ್ನ ಅಧ್ಯಾತ್ಮ, ಅಧಿಭೂತ, ಅಧಿದೈವ ಅಂತ ತಕೊಳ್ತಾರೆ. ಸೊ ಮೂರರಿಂದ ನಮ್ಗೆ ಒಂದು ನಮ್ಮ ಸಾಧನೆಗಳಿಗೆ ವಿಘ್ನಗಳು ಬರಬಹುದು. ಹಾಗೆಂದ್ರೆ ಹೊರಗೆ ಅಂದ್ರೆ ಮಳೆ, ಸುನಾಮಿ ಮುಂತಾದೆಲ್ಲ ಇರುತ್ತಲ್ಲ, ವೆದರ್ ರಿಲೇಟೆಡ್, ಇಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ಅಲ್ಲಿಂದ ಬರೋದಕ್ಕೆ ಒಂದು ತಕೊಳ್ತಾರೆ, ಅಧಿದೈವ ಅಂತ ತಕೊಳ್ತಾರೆ. ಮತ್ತು ಅಧಿಭೂತ ಅಂತ ತಕೊಳ್ಳೋವಾಗ, ಅಧಿಭೂತ ಅಂದ್ರೆ ನಮ್ಮ ದೇಹಕ್ಕೆ ಬರುವಂತ ಕಾಯಿಲೆಗಳು, ಅದು ಅಧಿಭೂತ ಅಂತ. ಅಧ್ಯಾತ್ಮ ಅಂತ ಹೇಳುವಾಗ ಮನಸ್ಸನ್ನ ತಕೊಂಡು ಎಲ್ಲವೂ ಚೆನ್ನಾಗಿದ್ದನ್ನು ಮನಸ್ಸಿಗೆ ಏನೋ ದುಃಖ ಕಾಡತ್ತೆ, ಸೊ ಅದನ್ನ ಅಧ್ಯಾತ್ಮ ಅಂತ. ಸೊ ಈ ರೀತಿಯಿಂದಲೂ ತಕೊಳ್ತಾರೆ. ಸೊ ಮೂರು ರೀತಿಯಿಂದಲೂ ತಕೊಳ್ತಾರೆ. ಸೊ ಬೇಸಿಕಲಿ ಮೂರು ವಿಧದಿಂದ ನಮಗೆ ಕಷ್ಟಗಳು ಬರುತ್ತೆ ಅಂತ. ಸೊ ಅಲ್ಲಿ ಆ ಕಷ್ಟಗಳು ನಮ್ಗೆ ಹೋಗ್ಬೇಕಂದ್ರೆ, ಇಲ್ಲಿ ನಮ್ಮ ಮನಸ್ಸಲ್ಲಿ ಇರುವಂತ ಈ ಒಂದು ಆತ್ಮಶಬ್ದ ವಾಚ್ಯನಾದವನು ಪದ್ಮನಾಭ ಇದಾನಲ್ಲ, ಇವನು ಏನ್ ಮಾಡ್ತಾನಂದ್ರೆ, ಅಚ್ಯುತ ಅಚ್ಯುತ ಅನಂತ, ನಾವು ಎಲ್ಲದಕ್ಕೇನು ಅದೇ ಅಚ್ಯುತ ಅನಂತ ಗೋವಿಂದ ಅಂತ ಹೇಳ್ತೀವಿ. ಅಚ್ಯುತ ಅಂದ್ರೆ ನಾಶರಹಿತ ಅಂತ ಹೇಳ್ತಾರೆ. ನಾಶರಹಿತ ಅಂತ ಹೇಳುವಾಗ ಇದು ಇದಕ್ಕೇನೋ ಎರಡು ರೀತಿಯಿಂದ ಕಾಮೆಂಟ್ ಕೊಟ್ಟಿದ್ದಾರೆ, ಬಟ್ ನಾನು ದಿಸ್ ಇಸ್ ಒಂದು ನಾನು ತಗೊಳ್ತೀನಿ. ಅಚ್ಯುತ ಅಂಬುದು ದೇವತೆಗಳಲ್ಲಿ ಅಧಿದೈವದಲ್ಲಿ ಇರುವಂತ ರೂಪ ಅಂತ ತಗೊಳ್ತೀನಿ. ಬಿಕಾಸ್ ಅಚ್ಯುತ ಅಂದ್ರೆ ಯಾವತ್ತೂ ನಾಶ ಇಲ್ಲ, ಈ ದೇಹ ನಾಶ ಆಗಿ ಹೋದ್ರೂ ಅಲ್ಲಿ ಇರುವಂತಹ ದೇವತೆಗಳಿಗೆ ನಾಶ ಇಲ್ಲ, ಈ ಒಂದು ಕಲ್ಪ ಪರ್ಯಂತ ಅವ್ರುಗಳೇ ಇರ್ತಾರೆ ಆ ದೇವತೆಗಳೇ. ಆರ್ ಇವನ್ ಇಫ್ ಯು ಟೇಕ್ ದ ಪೋಸ್ಟ್ ಅಲ್ಲೇ ಇರುತ್ತೆ. ಸೊ ಅಚ್ಯುತ ಯಾವತ್ತೂ ನಾಶ ಇಲ್ಲಾಂಗೆ ಆ ಒಂದು ದೇವತೆಗಳಲ್ಲಿ, ಆ ಒಂದು ಅಭಿಮಾನಿ ದೇವತೆಗಳಲ್ಲಿ, ಎಲ್ಲರ ದೇಹದಲ್ಲಿನೂ ಹೊರಗೇನೋ ಅಧ್ಯಾತ್ಮ, ಅಧಿಭೂತ, ಎಲ್ಲ ಕಡೆನೂ ಇರುವಂತ ಅಧಿದೈವ ದೈವಿ ಶಕ್ತಿ ಇರುತ್ತಲ್ಲ, ಇದನ್ನ ಇದರಲ್ಲಿ ಇರುವಂತ ರೂಪ ಅಚ್ಯುತ. ಅವನೇ ಇದ್ದು ಎಲ್ಲವನ್ನೂ ಮಾಡ್ತಾನ ನಮ್ಗೆ ಅಂತ ಅಚ್ಯುತ ಅಂತ. ಅನಂತ ಅಂತ ತಕೊಳ್ಳೋದು ಈ ಪಂಚಭೂತ. ಇದಕ್ಕೆ ಯಾಕೆ ಅನಂತ ರೂಪ, ಅನಂತ ಅಂತ ಯಾಕೆ ಬಂತು ಅಂದ್ರೆ, ಈ ಪಂಚಭೂತದಿಂದಲೇ ನನ್ನ ದೇಹವಾಯಿತು, ನಿಮ್ಮ ದೇಹವಾಯಿತು, ಪಶು ಪಕ್ಷಿಗಳು ಏನೇ ತಗೊಳ್ಳಿ, ಎಲ್ಲರ ದೇಹನು ಪಂಚಭೂತ, ಡಿಫ್ರೆಂಟ್ ಪ್ರಪೋರ್ಷನ್, ಡಿಫ್ರೆಂಟ್ ಥಿಂಗ್ಸ್ ಇಂದ ಆಗಿದೆ. ಸೊ ಅಲ್ಲಿ ಅನಂತವಾಗಿ ಆಗಿದೆ ಈ ಪಂಚಭೂತದಿಂದ. ಸೊ ಅಲ್ಲಿ ಅನಂತ ಎಂಬುವ ಹೆಸರಿಂದ ಇದಾನೆ. ಮತ್ತು ಗೋವಿಂದ ಎಂಬ ಹೆಸರಿಂದ ಮನಸ್ಸಲ್ಲಿ ಇರುವಂತ ಮನಸ್ತತ್ವದಲ್ಲಿ, ಆಕ್ಚುಲಿ ಮನಸ್ಸಲ್ಲಿ ಮಾತ್ರ ಇಲ್ಲ, ಮನಸ್ತತ್ವದಲ್ಲೇ ಇರುವಂತ ರೂಪ ಗೋವಿಂದ. ಆ ಮನಸ್ಸು ಆರ್ ಆತ್ಮ ಅಂತ ಕಳಿ ನೀವು, ಆರ್ ಅಲ್ಲಿ ಇರುವಂತ ರೂಪ ಈ ಗೋವಿಂದ. ಆ ಒಂದು ಜ್ಞಾನವನ್ನ ನಮ್ಗೆ, ವೇದದ ಜ್ಞಾನವನ್ನ ತಂದು ಕೊಟ್ಟು, ಎಲ್ಲ ಸರಿ ತಪ್ಪುಗಳ ಜ್ಞಾನ ಎಲ್ಲವೂ ಮನಸ್ಸಲ್ಲಿ ತಂದು ಕೊಡ್ತಾನವನು. ಸೊ ಅವನು ಗೋವಿಂದ. ಸೊ ಅಚ್ಯುತ ಅನಂತ, ಅನಂತ ಆದಿ ರೂಪದಿಂದ ಅಚ್ಯುತ ಅನಂತ ಗೋವಿಂದ ಮುಂತಾದ ರೂಪದಲ್ಲಿ ಅಂತ ಮೇನ್ ಆಗಿ ಮೂರು ಹೇಳಿದ್ದಾರೆ. ಮೂರು ರೂಪದಲ್ಲಿ ಅಧಿಸುಭೂತ, ಅಧ್ಯಾತ್ಮ, ಅಧಿದೇವದಳು ಕರೆಸುತ್ತ ಅದು ಹೇಳಿದೆ. ಅದು ಸುಭೂತ ಅಂತ ಯಾಕೆ ಹಾಕಿದಾರಂದ್ರೆ, ಸುಭೂತ ಅಂದ್ರೆ ಇಲ್ಲಿ ಬರೀ ಒಂದು ಇನರ್ಟ್ ಅಂತ ತಕೋಬಾರ್ದು ಶಾಸ್ತ್ರದಲ್ಲಿ, ಅದಕ್ಕೆ ಸು ಯಾಕೆ ಇವಾಗ ಅಧಿಸುಭೂತ ಅಧಿಸುದೈವ ಅಧಿಸುಭೂತ ಅಂತ ಯಾಕೆ ಹಾಕಿದಾರೆ ಅಂದ್ರೆ ಅಲ್ಲಿ ಬರೀ ಜಡ ಅಂತ ತಕೋಬಾರ್ದು, ಯಾಕಂದ್ರೆ ಶಾಸ್ತ್ರದಲ್ಲಿ ಉಪನಿಷತ್ತು ಮುಂತಾದ ಕಡೆ ಬರೀ ಹೀಗೆ ಬರುತ್ತೆ ಅಂದ್ರೆ ಅಲ್ಲಿ ಜಡವನ್ನ ಯಾವತ್ತೂ ಹೇಳಲ್ಲ ಶಾಸ್ತ್ರ. ಅಲ್ಲಿ ಇರುವಂತ ಅಭಿಮಾನಿ ದೇವತೆಗಳನ್ನ ತಕೊಳ್ಳಿ, ಅಲ್ಲಿನೂ ಇದ್ದಾರೆ, ಅಲ್ಲಿ ದೇವತೆಗಳು ಎಲ್ಲಾ ಕಡೆನೂ ಇದ್ದಾರೆ, ಅವರೊಳಗೆ ನಾರಾಯಣ ಇದ್ದಾನೆ ಅಂತ ತಕೊಳ್ಳಿ ಅಂತ ಹೇಳ್ತಾರೆ. ಅವಳು ಕರೆಸುತ್ತ ಆಮೇಲೆ ಇನ್ನು ಏನಂದ್ರೆ ಇನ್ನೊಂದು ವಿಷಯಗಳು ಹೇಳ್ತಾರೆ. ನಾವು ಪಂಚ ಪ್ರಾಣರ ಬಗ್ಗೆ ಕೇಳಿದ್ದೀವಿ. ಈ ಪಂಚ ಪ್ರಾಣರು ಈ ದೇಹವನ್ನ ನಿರ್ಮಾಣ ಮಾಡುವಾಗ ಪಂಚ ಪ್ರಾಣ ಬಂತು ನಮ್ಗೆ, ಒಂದೊಂದು ಕಡೆಯ ಒಂದೊಂದು ಅಗ್ನಿಯಲ್ಲಿ ಪಂಚ ಪ್ರಾಣ ತಕೊಂಡಿದ್ದೀವಿ. ಆಮೇಲೆ ಈ ತಾಯಿ ಹೊಟ್ಟೆಯಿಂದ ಬರೋವಾಗ ಏನಾಗತ್ತೆ, ಈ ಬ್ರಹ್ಮಾಂಡದ ಒಳಗೆ ಬರೋವಾಗ ಇನ್ ಅಡಿಷನ್ ಟು ದಟ್ ಉಪಪ್ರಾಣಗಳು ಸೇರ್ಕೊಳ್ಳತ್ತಂತ, ಉಪಪ್ರಾಣಗಳು ಮತ್ತು ಉಳಿದ ಪ್ರಾಣಗಳು ಸೇರ್ಕೊಳ್ಳತ್ತ, ಹತ್ತು ಪ್ರಾಣಗಳನ್ನ ಹೇಳ್ತಾರೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಮಾತ್ರ ಇಲ್ಲ, ಇಲ್ಲಿ ಬೇರೆ ಐದನ್ನು ಹೇಳ್ತಾರೆ, ಅದು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರಾಣ ನಾಗಾಭಿದನು ಅಂತ ಹೇಳ್ತಾರೆ. ಇದು ಏನು ಅಂದ್ರೆ ಈ ಉಪ ಇನ್ನೊಂದು ಸೆಟ್ ಆಫ್ ಪಂಚ ಪ್ರಾಣ ನಮ್ಗೆ ನೋಡಿದ್ದೀವಿ, ಇನ್ನೊಂದು ಐದನ್ನು ಹೇಳ್ತಾರೆ. ಇದು ಯಾವ್ದು ಅಂದ್ರೆ ನಾಗ, ಕೂರ್ಮ, ಕೃಕಳ, ದೇವದತ್ತ, ಧನಂಜಯ, ಇಂತ ಐದು ಹೆಸರುಗಳನ್ನ ಹೇಳ್ತಾರೆ. ಈ ಐದು ಹೆಸರುಗಳನ್ನು ಉಪಪ್ರಾಣರೇ ಆಗ್ತಾರೆ, ಈ ದೇಹದಲ್ಲಿ ಇದ್ದು ಆ ದೇಹಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಮಾಡ್ತಾರೆ. ಸೊ ಇದನ್ನ ಇವರ ಫಂಕ್ಷನ್ಸ್ ಏನು, ಈ ದೇಹದಲ್ಲಿ ಉಳಿದ ಫಂಕ್ಷನ್ಸ್ ಏನೇನಿದೆ ಅಂದ್ರೆ ನಾಗ ಎಂಬ ರೂಪದಿಂದ ಇದು ಏನು ಮಾಡ್ತಾನಂದ್ರೆ ನಮ್ಗೆ ಊಟ ಮಾಡಿದ ಮೇಲೆ ಒಂದು ತೇವು ಬರುತ್ತಲ್ಲ, ಶಬ್ದ ಬರುತ್ತಲ್ಲ, ಅದಕ್ಕೆ ನಾಗ ಅಂಬೋನು ಅದನ್ನ ಅದಕ್ಕೆ ಆ ಒಂದು ಯಾಕಂದ್ರೆ ಈ ಒಂದು ಪಂಚಪ್ರಾಣರಾಗಲಿ ಹತ್ತು ಪ್ರಾಣರಾಗಲಿ ಮುಖ್ಯಪ್ರಾಣ ಬಿಟ್ಬಿಡಿ ಉಳಿದವರೆಲ್ಲ ಆಗಿದ್ರೆ ಇವರೆಲ್ಲ ಮರುತ್ತು ಗಣದಲ್ಲಿ ಬರತ್ತಾರೆ. ಮರುತ್ತು ಗಣ ಅಂದ್ರೆ ಒಂದು ಗಾಳಿಗೆ ಸಂಬಂಧಪಟ್ಟ, ಮರುತ್ತು ಅಂದ್ರೆ ಗಾಳಿಗೆ ಸಂಬಂಧಪಟ್ಟವರು. ಇವರುಗಳು ಏನ್ ಮಾಡ್ತಾರೆ ಅಂದ್ರೆ ನಾಗ ಅಂತ ಸೇವು ಆ ಶಬ್ದ ಬರತ್ತಲ್ಲ, ಆ ಶಬ್ದ ಬರುವಂತೆ ಅದು ಮಾಡ್ತಾರಂತೆ. ಆಮೇಲೆ ಕೂರ್ಮ ಅಂಬವನು ಏನ್ ಮಾಡ್ತಾನಂದ್ರೆ ನಮ್ಗೆ ಸ್ವಲ್ಪ ಸುಸ್ತಾಯಿತು, ಏನೋ ಟಯರ್ಡ್ನೆಸ್ ಏನಾರ ಆದ್ರೆ ಎಲ್ಲಿ ಕೂತಿದ್ದನ್ನೋ ಅಲ್ಲಿ ಸ್ವಲ್ಪ ಕಣ್ಣು ಮುಚ್ಕೊಂಡು ಹೋಗುತ್ತೆ, ಅಥವಾ ನಮ್ಗೆ ಏನಾರು ಧೂಳಿ ಏನಾರು ಬರುವಾಗ ಆಟೋಮ್ಯಾಟಿಕಲಿ ಇಟ್ ಕ್ಲೋಸ್, ಇಟ್ ಪ್ರೊಟೆಕ್ಟ್ಸ್ ದ ಐಸ್ ಅಂಡ್ ಇಟ್ ಗಿವ್ಸ್ ದ ನೀಡೆಡ್ ರೆಸ್ಟ್ ಆರ್ ಪ್ರೊಟೆಕ್ಷನ್ ಆಸ್ ದ ಕೇಸ್ ಮೇ ಬಿ. ಸೊ ಅದು ಮಾಡೋದು ಇದು ಕೂರ್ಮ ಅಂಬೋನು ಅಲ್ಲಿ ಒಂದು ನಮ್ಮ ರಪ್ಪೆಗಳಲ್ಲಿ ಐಲಿಡ್ಸ್ ಇದ್ದು ಆ ಒಂದು ಕೋಆರ್ಡಿನೇಷನ್ ಅದು ಮಾಡೋದು ಆ ಕೂರ್ಮ ಅಂಬೋನ ಆ ಒಂದು ಪ್ರಾಣ ಮಾಡ್ತಾನಂತೆ. ಆಮೇಲೆ ಕೃಕಳ ಅಂತ, ಕೃಕಳ ಅಂಬೋನ್ ಏನು ಅಂದ್ರೆ ಇದು ಏನಾಗತ್ತೆ ಬೇಸಿಕಲಿ ಸ್ನೀಸಿಂಗ್ ಅಂತಾರಲ್ಲ, ಏನಾರು ಆ ಒಂದು ದೇವರು ಬಂದು ಆ ಒಂದು ಶ್ವಾಸಕೋಶಕ್ಕೆ ಬರೀ ಶ್ವಾಸ ಮಾತ್ರನೇ ಹೋಗ್ಬೇಕು, ಏನಾರು ಬೇರೆ ಏನಾರು ಬಂದ್ರೆ ಇಟ್ ಪ್ರೊಟೆಕ್ಟ್ಸ್ ಬೈ ಥ್ರೋಯಿಂಗ್ ಇಟ್ ಔಟ್ ಸ್ನೀಸಿಂಗ್. ಸೊ ಕೃಕಳ ಅಂಬೋದು ಅವನು ಸ್ನೀಸಿಂಗ್ ಆಗ್ತಾನಂತೆ. ಆಮೇಲೆ ದೇವದತ್ತ ಅಂಬೋನ್ ಏನ್ ಮಾಡ್ತಾನಂದ್ರೆ ಸ್ವಲ್ಪ ತುಂಬಾ ಸುಸ್ತಾದ್ರೆ ಯಾಣಿಂಗ್ ಹೇಳ್ತೀವಲ್ಲ ಆಕಳಿಗೆ ಬರೋದು ಹೊರಗೆ ಬರೋದು, ಸೊ ಅದಕ್ಕೆ ದೇವದತ್ತ ಅಂಬೋನ್ ಇರ್ತಾನೆ. ಆಮೇಲೆ ಧನಂಜಯ ಅಂಬೋನ್ ಏನ್ ಮಾಡ್ತಾನಂದ್ರೆ ನಮ್ಮನ್ನ ಎಲ್ಲವನ್ನು ಒಟ್ಟು ಅಂದ್ರೆ ವಾಯು ಅಂಬೋ ಶಬ್ದಕ್ಕೆ ವಯ ಬಂಧನೆ ಅಂತಾನೆ ಅರ್ಥ, ಅಂದ್ರೆ ಎಲ್ಲವೂ ಒಂದು ಒಂದು ಜಸ್ಟ್ ಲೈಕ್ ಕಟ್ಟಿಡೋದು ಟುಗೆದರ್ನೆಸ್ ಅಂತ ಹೇಳ್ತಾರಲ್ಲ, ಎಲ್ಲಾ ಗಾಳಿಗಳು ಎಲ್ಲ ಎವ್ರಿಥಿಂಗ್ ಇಟ್ ಡಸಂಟ್ ಎಸ್ಕೇಪ್ ಅಲ್ಲಲ್ಲಿ ಹಾಗಾಗೆ ಇರೋದು, ಇಟ್ ಜಸ್ಟ್ ಬ್ರಿಂಗ್ಸ್ ಎವ್ರಿಥಿಂಗ್ ಟುಗೆದರ್. ಸೊ ಅದು ಬಂದು ಧನಂಜಯ ಅಂಬವನ್ನು ಮಾಡ್ತಾನೆ. ಹೀಗೆ ಈ ಒಂದು ಐದನ್ನು ಇಲ್ಲಿ ಇಟ್ಟುಕೊಳ್ಳಿ, ಬಿಕಾಸ್ ಅದು ಹೇಳಿಲ್ಲ ಸೊ ಅದಕ್ಕೆ ಇಲ್ಲಿ ತರ್ತಾ ಇದ್ದಾರೆ. ಪ್ರಾಣ ನಾಗಾಭಿಧನು ದಶರೂಪದಲ್ಲಿ ಇವರು ಹತ್ತು ಜನ ಏನ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನಾಗ ಕೂರ್ಮ ಕೃಕಳ ದೇವದತ್ತ ಧನಂಜಯ ಅಂತ ಈ ಹತ್ತು ಜನರದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಜನರಲ್ಲಿ ದಶವಿಧ ಪ್ರಾಣನೊಳಗಿದ್ದು ಸೊ ಇವನೇ ಭಗವಂತನೇ ಇಷ್ಟು ಜನರಲ್ಲಿನೂ ಇದ್ದು ಈ ಕೆಲಸಗಳನ್ನ ಮಾಡಿಸ್ತಾನ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಅರ್ಪಣಮಸ್ತು.